శాపాన్మణిగ్రీవ విమోచన స్వనామగ్రహణాదేవ నిరస్తగ్రహ విగ్రహం. వృందావనగతం వందే బ్రహ్మరుద్రేంద్రవందితం స్వాంతస్థానంతశ్రీయాయ పూర్ణజ్ఞానరసరణసే ఉత్తుంగరాతరంగాయ మధ్వదుగ్ధాక్షయే నమః. గురుమఖిలగుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మవతాయ చ భజతాం కల్పవృక్షాయ హనుమతాం కామధేనవే. నీలాకరాచితానంత లీలా గోపాల పాలితాన్ విద్యా పయోనిధీన్ వందే బ్రహ్మ విద్యా గురున్ మమ. బ్రహ్మచర్య హరిప్రీతి సువిద్యా రాధశారిణ ఇష్టదానం కష్టహర్త్రోన్న విద్యామాన్యాన్ మునీన్ నమ. వాజరాజ పదద్వంద్వా వారిజాసప్త మానసాన్ విశ్వప్రియ గురున్ వందే. మందోహం ధీవిశుద్ధయే సత్యం సత్యం పునఃసత్యం విష్ణుతీర్థ ప్రసాదక సర్వే కామా భవంతే వా శపథో బింబసన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందే కభీష్టదం శ్రీగురుభ్యో నమః. హరిః ఓం. ఓం జన్మాబ్జస్యతోమ్మయాదుతరతశ్చార్థేష్వభిఘ్నస్వరాట్ తేనే బ్రహ్మహృదాయాదికవయే ముఖ్యంతియం సూరయః తేజో వారిమృదాం దథా వినిమయో యత్ర త్రిసర్గో మృషా ధాన్నా స్వేన సదా నిరస్తపుహకం సత్యం పరం ధీమహి. శ్రీగురుభ్యో నమః. హరిః ఓం. ಸಾಯಲಿಕ್ಕೆ ಸಿದ್ಧನಾದವ ಮಾಡಬೇಕಾಗಿದ್ದೇನು ಎಂಬ ಪ್ರಶ್ನೆ ಬಂದಾಗ ಶುಕ ಮಹರ್ಷಿಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತೃತಯಾಯ ದೇಹಿನಾಂ ಅಂತರ್ಧ್ರವಾಯ ಅನುಪಲಬ್ಧ ವರ್ತ್ಮನೆ. ಯಾವನಾದರೆ ದೇಹಿನಾಂ ಅಂತರ್ಧ್ರುವಾಯ ಎಲ್ಲಾ ಜೀವರಾಶಿಗಳ ಹೃದಯದೊಳಗೇ ಇದ್ದಾನೋ ಆದರೂ ಯಾರಿಗೂ ಕಾಣ ಸಿಗತಾ ಇಲ್ಲವೋ ಯಾರಿಗೂ ಎಲ್ಲರಿಗೂ ಉಪಕಾರ ಮಾಡುತ್ತಾನೆ, ಸದಾ ಉಪಕಾರಿಯಾಗಿದ್ದಾನೆ. ಎಲ್ಲರೊಳಗೆ ಜ್ಞಾನ ಇಚ್ಛಾ ಜ್ಞಾನ ಇಚ್ಛಾ ಕ್ರಿಯಾ ಅಂತ ಮೂರು ಧರ್ಮಗಳಿವೆ ಜೀವನದಲ್ಲಿ. ಆ ಮೂರರಲ್ಲಿ ನಮ್ಮ ಜ್ಞಾನದಲ್ಲಿ ತನ್ನ ಜ್ಞಾನ, ನಮ್ಮ ಇಚ್ಛೆಯಲ್ಲಿ ತನ್ನ ಇಚ್ಛಾ, ನಮ್ಮ ಕ್ರಿಯಾದಲ್ಲಿ ತನ್ನ ಕ್ರಿಯ, ಮೂರನ್ನು ಇಟ್ಟು ಜಗತ್ತನ್ನು ನರ್ತನ ಮಾಡಿಸಿಬಿಡುತ್ತಾ ಇದ್ದಾನೆ ಈ ಭಗವಂತ. ಎಲ್ಲರಿಗೂ ಉಪಕಾರಿಯಾಗಿದ್ದರೂ ಕೂಡ ಯಾರಿಗೂ ತನ್ನ ಉಪಕಾರದ ಅರಿವನ್ನು ಕೊಡದೇ ಇದ್ದಾನೆ. ದಾಸರಾಗಿರಬೇಕು ಹೇಳ್ತಾರೆ, ಸ್ವಾಮಿ ನೀನು ಉಪಕಾರ ಮಾಡಿದರೆ ಏನಯ್ಯ, ಉಪಕಾರ ಮಾಡಿದರೆ ಸಾಲದು, ಉಪಕಾರ ಮಾಡುತ್ತಾ ಇದ್ದೀಯ ಎಂಬ ಎಚ್ಚರ ನಮಗೆ ಕೊಡು. ಆ ಎಚ್ಚರ ಕೊಡದೆ ನೀನು ಎಷ್ಟು ಉಪಕಾರ ಮಾಡಿದರೂ ಕೂಡ ನಾವು ನಿನ್ನನ್ನು ಮರೆತೇ ಇರ್ತೇವೆ, ಸಾಧನೆಯೇ ಆಗಲ್ಲ. ನೀನು ಉಪಕಾರ ಮಾಡುವುದೆಷ್ಟು ದೊಡ್ಡದು, ಆ ಉಪಕಾರದ ಅರಿವು ನಮಗೆ ತಂದು ಕೊಡೋದೂ ಅಷ್ಟೇ ದೊಡ್ಡದಯ್ಯ. ನಿನ್ನ ದೊಡ್ಡ ಗುಣ ಇದು, ಉಪಕಾರ ಮಾಡುತ್ತಾ ಯಾರಿಗೂ ನೀನು ಉಪಕಾರ ಮಾಡುತ್ತಾ ಇದ್ದಿ ಎಂಬ ವಿಷಯವನ್ನು ತೋರಿಕೊಡದೇ ಇರುವುದಲ್ಲ. ಅನುಪಲಭ್ಯ ವರ್ತಮಾನೆ, ನಿನ್ನ ಹಾದಿ, ನಿನ್ನ ವಿಶೇಷ ಚರ್ಯೆಗಳನ್ನು ಯಾರಿಗೂ ತೋರಿಕೊಡದೇ ಇದ್ದೀಯಲ್ಲ, ಅದು ನಿನ್ನ ದೊಡ್ಡ ಗುಣ. ಆದರೆ ನಮಗೇಗೆ ಅರ್ಥ ಆಗಬೇಕು, ಆದ್ದರಿಂದ ನಮಗೆ ತೋರಿಕೊಡು. ಒಳಗಿರತಕ್ಕಂತಹ ಭಗವಂತ ಎಷ್ಟು ಕರುಣಿ ಅಂದರೆ ಕಾಲ ಕಾಲಕ್ಕೆ ನಮಗೆ ಅನ್ನಾದಿಗಳನ್ನು ಒದಗಿಸ್ತಾ ಇದ್ದಾನೆ. ಕಾಲ ಕಾಲಕ್ಕೆ ನಮಗೆ ಯಾರ್ಯಾರು ಸಹಾಯ ಮಾಡಬೇಕೋ ಅವರಲ್ಲಿ ನಿಂತು ಅಭಿಮಾನ ನಮ್ಮ ಮೇಲೆ ಮಾಡಿಸ್ತಾ ಇದ್ದಾನೆ. ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಕ್ಕ ಯಾರ್ಯಾರಿದ್ದಾರೆ ಬಂಧು ಬಳಗ, ಅವರೊಳಗೆ ಅವನೇ ನಿಂತು ಇವ ನಿನ್ನವ ಅಭಿಮಾನ ಮಾಡು ಅಂದ್ರೆ ಮಾಡುತ್ತಾರೆ, ಒಳಗೆ ನಿಂತು ಬಿಡು ಅಂದ್ರೆ ಬಿಡುತ್ತಾರೆ. ದೇವರ ಕೈಲಿ ಪಪ್ಪೆಟ್ ಇವರೆಲ್ಲರೂ ಕೂಡ, ದೇವರು ಅವರವರ ಕರ್ಮಾನುಸಾರ ಅಭಿಮಾನ ಮಾಡಿಸಿದರೆ ಮಾಡುತ್ತಾರೆ, ಇಲ್ಲದಿದ್ದರೆ ಬಿಟ್ಟು ಬಿಡುತ್ತಾರೆ. ಆದ್ದರಿಂದ ಸ್ವಾಮಿ, ನೀನೊಬ್ಬನೇ ಎಲ್ಲರೊಳಗೆ ನಿಂತು ಗೃಹೀತ ಶಕ್ತಿ ತೃತಯಾಯ, ಇದೊಂದು ಅರ್ಥ ಆಗಿಬಿಟ್ರೆ ನಮಗೆಲ್ಲವೂ ಅರ್ಥ ಆಗಿಬಿಡುತ್ತೆ ಭಾಗವತ. ಅದಕ್ಕೆ ಮೊದಲಿನಲ್ಲೇ ಆ ಪದ್ಯದಲ್ಲೇ ವಿಶೇಷ ಅರ್ಥವನ್ನಿಟ್ಟುಕೊಟ್ರು. ನಮಗೆ ಇಡೀ ಹುಟ್ಟಿದಾಗ್ಲಿಂದ ಸಾಯುವ ಪರ್ಯಂತ, ಎಚ್ಚರ ಆದಾಗ್ಲಿಂದ ಮಲಗುವ ಪರ್ಯಂತ ಪ್ರತಿಯೊಂದು ಕೆಲಸ ಯಾವುದರ ಮೇಲೆ ಆಧಾರ ಪಟ್ಟಿರುತ್ತೆ ಅಂದರೆ, ಮೊದಲು ಜ್ಞಾನ ಬರಬೇಕು. ಅದು ಟಿವಿ ತಗೊಳ್ಳಿ, ಯಾವುದೇ ತಗೊಳ್ಳಿ, ಯಾವುದೇ ಪದಾರ್ಥ ತಗೊಳ್ಳಿ, ಅಥವಾ ದೈವಿಕವಾಗಿರತಕ್ಕಂಥ ವಿಷಯಗಳೇ ತಗೊಳ್ಳಿ, ಮೊದಲು ಅದರ ಜ್ಞಾನ ಬರಬೇಕು ಹೀಗೆ ಅಂತ ಯಾರು ಹೇಳುತ್ತಾರೆ? ಗೊತ್ತೇ ಇಲ್ಲ, ಪುರಾಣಕ್ಕೆ ಹೋಗಿ ಭಾಗವತ ಪ್ರೋಷ್ಠಪದಿ ಕೇಳಿದ್ರೆ ತುಂಬಾ ಒಳ್ಳೆಯದಂತೆ ಕೇಳಿ ಯಾರೋ ಹೇಳಿದರು. ಹೇಳಿದಾಗ ನೋಡಿದ್ರು ಎಲ್ಲರೂ ಹೋಗುವುದನ್ನ. ಜ್ಞಾನ ಹುಟ್ಟಿಸಿದ, ಜ್ಞಾನದ ಜೊತೆಗೆ ಇಚ್ಛೆಯನ್ನು ಕೊಟ್ಟ, ನಾನೂ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಇಚ್ಛೆಗೆ ತಕ್ಕಂತೆ ಕ್ರಿಯಾ ಕೊಟ್ಟ, ಕರ್ಕೊಂಡು ಬಂದು ಕೂಡಿಸಿದ. ಹಾಗೆ ಪ್ರತಿಯೊಂದು ಕೆಲಸವೂ ಕೂಡ ಬೆಳಿಗ್ಗಿನಿಂದ ರಾತ್ರಿವರೆಗೂ ಎಲ್ಲವೂ ಕೂಡ ಈ ಮೂರರ ಮೇಲೆ ಇದೆ. ತಿಳುವಳಿಕೆ ಇಚ್ಛಾ ಪ್ರಯತ್ನ, ತಿಳುವಳಿಕೆ ಇಚ್ಛಾ ಪ್ರಯತ್ನ ಎಲ್ಲವೂ ಅಷ್ಟೇ. ಅದು ಒಳ್ಳೆ ಕೆಲಸ ಆಗಲಿ, ಕೆಟ್ಟ ಕೆಲಸ ಆಗಲಿ, ಯಾವುದೇ ಆಗಲಿ, ತನ್ನ ಮೂರು ಶಕ್ತಿಗಳಿಂದ ಇಡೀ ಜಗತ್ತನ್ನೇ ನರ್ತನ ಮಾಡಿಸಿಬಿಡುತ್ತಾ ಇದ್ದಾನೆ ಭಗವಂತ. ಒಳಗೆ ಕೂತು ಆ ಮಹಾಶಕ್ತಿಗೆ ನಮಸ್ಕಾರ ಮಾಡುತ್ತಾ ಇದ್ದೇನೆ ಅಲ್ಲ. ಗ್ರಂಥಾರಂಭದಲ್ಲಿ ಆ ಮಹಾಶಕ್ತಿಗೆ ಯಾಕೆ ನಮಸ್ಕಾರ ಮಾಡಿದ್ದು ಅಂದರೆ, ಗ್ರಂಥ ಹೇಳುವಾಗ ಗ್ರಂಥ ಪ್ರತಿಪಾದ್ಯ ಭಗವದ್ ರೂಪದ ಜ್ಞಾನ ಬೇಕು. ಗ್ರಂಥದಲ್ಲಿ ಯಾವ ಯಾವ ದೇವರ ವಿಶೇಷ ತತ್ವಜ್ಞಾನ ತಿಳಿಸಿಕೊಟ್ಟಿದ್ದಾರೋ ಆ ಜ್ಞಾನ ಇರಬೇಕು. ಆ ಜ್ಞಾನ ಹೇಳಬೇಕು ಎಂಬ ಇಚ್ಛೆ ಬರಬೇಕು, ಬಂದ ಮೇಲೆ ಹೇಳುವುದು ಎಂಬ ಕ್ರಿಯೆ ನಡೆಯಬೇಕು. ಇಷ್ಟಾದರೆ ಪ್ರವಚನ ಅಂತಾಗುತ್ತೆ. ಜ್ಞಾನ ಇರಬೇಕು, ಹೇಳಬೇಕು ಎಂಬ ಇಚ್ಛೆ ಬರಬೇಕು, ಹೇಳಬೇಕು, ಮೂರಾಗಬೇಕು. ಆ ಮೂರಾಗಬೇಕಾದರೆ ನೀನು ಮಾಡಿಸಬೇಕಯ್ಯ ಅಂತ ಪರೀಕ್ಷನ್ ಮಹಾರಾಜನ ಮುಂದೆ ಕೂತಂಥವರು ದೇವರಿಗೆ ಶರಣಾಗತರಾಗ್ತಾ ಇದ್ದಾರೆ. ಯಾಕೆ ದೇವರನ್ನು ಯಾಕೆ ಪ್ರಾರ್ಥನೆ ಮಾಡಬೇಕಿಲ್ಲಿ ಅಂದರೆ, ಇಷ್ಟೇ ತುಂಬಾ ಜನ ಬರ್ತಾರೆ ನಮ್ಮ ಹತ್ತಿರ, ಅಡಿಗೆ ಆಗಿರುತ್ತೆ. ಅಡಿಗೆ ಆದಾಗ 5 ವರ್ಷದ ಮಗು ಊಟಕ್ಕೆ ಕೂತಿದೆ, 10 ವರ್ಷದವ ಕೂತಿದ್ದಾನೆ, ಒಳ್ಳೆ ಯುವಕನೂ ಕೂತಿದ್ದಾನೆ, ಮುದುಕರೂ ಕೂತಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ಎಲ್ಲರ ಬಾಯಿಯಿಂದ ಇವರು ಚೆನ್ನಾಗಿ ಬಡಿಸಿದ್ರು ಅಂತ ಹೆಸರು ಬರಬೇಕಾದ್ರೆ ಹೇಗೆ ಬಡಿಸಬೇಕು? ಚಿಕ್ಕ ಕೂಸು ಅದಕ್ಕೆ ತಿನ್ನಲಾರದ ಪದಾರ್ಥಗಳನ್ನೆಲ್ಲ ಹಾಕಿಬಿಟ್ರೆ ಅಪ್ಪ ಇವೆಲ್ಲ ಯಾಕೆ ಹಾಕಿದ್ರು ಅಂತ ಪಕ್ಕಕ್ಕಿಡುತ್ತೆ. ಅದಕ್ಕೆ ಬೇಕಾಗಿದ್ದು ಅನ್ನ, ಆ ಅನ್ನ ಮಾಮೂಲಾಗಿ ಕೊಟ್ರೆ ಸಾಕಾಗದು. ಮೆತ್ತಗೆ ಮಾಡಿ ತುಪ್ಪ ಹಾಕಿ ಎಲ್ಲ ಹಾಕಿ ಮೆಲ್ಲ ಕಲಸಿ ಬಾಯಲ್ಲಿಟ್ರೆ ಆ ನುಂಗಲು ಕಷ್ಟದ. ಯುವಕ ಅವನಿಗೆ ಮೆತ್ತಗೆ ಮಾಡಿ ಹಾಕಿದ್ರೆ ಅಯ್ಯೋ ರಾಮ, ರುಚಿ ಇಲ್ಲ, ಏನಿಲ್ಲ, ಒಳ್ಳೆ ಉಪ್ಪು ಖಾರ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಳ್ಳೆ ಸಿದ್ಧನಾಗಿರ್ತಾನೆ. ಅದು ಮುದುಕರಿರ್ತಾರೆ. ಅನ್ನ ಚೆನ್ನಾಗಿ ಗಟ್ಟಿಯಾಗಿದ್ರೆ ಅಯ್ಯ ಚೂರು ಮೆತ್ತಗ ಮಾಡಿ ಹಾಕಬಾರದೆ, ಹಲ್ಲಿಗಿದಾಗುತ್ತೆ, ಚೆನ್ನಾಗಿರುತ್ತೆ, ಕಂಠಕ್ಕಿದಾಗುತ್ತೆ ಅಂತ ಕೇಳುತ್ತಾರೆ. ಆದ್ದರಿಂದ ಅಡಿಗೆ ಮಾಡುವುದು ಅಷ್ಟು ಸುಲಭ ಅಲ್ಲ. ಎಲ್ಲರನ್ನ ಮೆಚ್ಚಿಸಬೇಕು ಅಂತಾದರೆ ಆಯಾ ರೀತಿಯಾದ ತಯಾರಿ ನಡೆಸಿರಬೇಕು. ಹಾಗೆ ಪ್ರವಚನವೂ ಅಷ್ಟೆ. ಪ್ರವಚನದಲ್ಲಿ ಎಲ್ಲರೂ ಕೂತಿರ್ತಾರೆ, ಕೆಲವರು ಚೆನ್ನಾಗಿ ಪಳಗಿರ್ತಾರೆ, ಎಲ್ಲಾ ಚೆನ್ನಾಗಿ ಏನು ಕೊಟ್ಟರು ಜೀರ್ಣ ಮಾಡಿಕೊಂಬುವ ತಾಕತ್ತಿರುತ್ತೆ, ಅವರೂ ಕೊಡುತ್ತಾರೆ. ಕೆಲವರಿಗೆ ಇನ್ನ ಆರಂಭ ತತ್ವದ ಪರಿಚಯ ಇಲ್ಲ, ತತ್ವಜ್ಞಾನದ ಪರಿಚಯ ಇಲ್ಲ, ಏನೂ ಇರಲ್ಲ. ಒಂದೇ ಸಮನೆ ತತ್ವಗಳ ಕುರಿತು ಹೇಳ್ತಾ ಇದ್ರೆ ಈ ಪುರಾಣ ಯಾಕೋ ಚೆನ್ನಾಗಿಲ್ಲ ಅಂತ ಹೊರಟು ಹೋಗ್ತಾರೆ. ಹೌದಾ? ಅವರಿಗೂ ಬೇಕಾಗಿದ್ದವರಿಗೆ ಕೊಡಬೇಕು. ಹಾಗೆ ಬರೀ ತಿಳಿಯಾದನ್ನೇ ಕೊಡ್ತಾ ಹೋದ್ರೆ ಚೆನ್ನಾಗಿ ಪಳಗಿದವರಿಗೆ ಇದೇನು ಪುರಾಣ ತಪ್ಪಿ ಆಗಿದೆ ಅಂತ ಅವರು ಹೊರಟು ಹೋಗ್ತಾರೆ. ಅವರಿಗೆ ತಕ್ಕಂತೆ ಬಡಿಸಬೇಕು. ಇಷ್ಟೆಲ್ಲ ಅಲ್ಲದೆ ಕೂತಂಥ ವ್ಯಕ್ತಿ ಶಿಷ್ಯನಾದವ ಅದಕ್ಕೆ ಹೇಳ್ತಾರೆ ಜ್ಯೋತಿರ್ಥರು ತುಂಬಾ ಕಡೆ ಯಥಾಮತಿ ಅಂತ ಶಬ್ದ ಹಾಕ್ತಾರೆ. ಯಥಾಮತಿ ಅಂದ್ರೆ ಮತಿಗೆ ತಕ್ಕಂತೆ ಹೇಳುತ್ತೇನೆ. ಅದಕ್ಕೆ ಟಿಪ್ಪಣಿಕಾರರು ಬರೀತಾರೆ, ಶಿಷ್ಯ ಬುದ್ಧಿಂ ಅನತಿಕ್ರಮ್ಯ, ಶಿಷ್ಯರ ಬುದ್ಧಿಗೆ ಎಷ್ಟು ಎಟಕತ್ತೋ ಅಷ್ಟೇ ಹೇಳುತ್ತೇನೆ, ಅಷ್ಟಕ್ಕಿಂತ ಹೆಚ್ಚು ಹೇಳಲ್ಲ. ಅದು ಹೇಗೆ ನೀವು ಮಾಡುತ್ತಾರೆ? ಸುಮ್ಮನೆ ಬೈ ಮಾತಾಡ್ತೀರಾ? ಅವರು ಬರೆದದ್ದು ಒಂದೇ ಸುಧಾ ಗ್ರಂಥ. ಹೌದಾ? ಅನೇಕ ಗ್ರಂಥಗಳು ಬರೆದಾರೆ, ಒಂದು ಸುಧಾ ಗ್ರಂಥ ತಗೊಳ್ಳೋಣ. ಬರೆದದ್ದೊಂದೇ, ಎಲ್ಲ ಇಷ್ಟು ಅಂತ ಬರೆದಿಟ್ಟಿದ್ದಾರೆ. ಶಕ್ತಿಟ್ಟವರಿಗೆ ಮಾತ್ರ ಅರ್ಥ ಆಗತ್ತೆ, ಇಲ್ಲದವರಿಗೆ ಇಲ್ಲಲ್ಲ. ಮತ್ತಂತಹ ಕಾಲಕ್ಕೆ ದೇಶಸ್ಥರು ಎಲ್ಲಿ ಮಾಡಿದ್ರು ಅಂದ್ರೆ ಅಲ್ಲಿ ತುಂಬಾ ರಹಸ್ಯಗಳನ್ನು ಹೇಳುತ್ತಾರೆ. ಅದಕ್ಕೆ ವಿಜಯದಾಸರ ಮಾತು ಸ್ವಲ್ಪ ರೋಮಾಂಚನ ಕೊಡುವಂತಹ ಮಾತು. ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಅಂದ್ರು. ಅದು ಏನು ನೋಡಿ ಆ ಮಾತು ಪ್ರಯೋಗ ಮಾಡುತ್ತಾರೋ, ನಮಗಂತೂ ಅರ್ಥ ಆಗಲ್ಲ, ಹೆದರಿಕೆ ಆಗ್ಬಿಡುತ್ತೆ. ಪೌರುಷೇಯ ಗ್ರಂಥಗಳು ಸುಧಾ ಗ್ರಂಥದ ಹಿಂದೆ ಅಂತ ವಿಜಯದಾಸರು ಹೇಳಬೇಕಾದರೆ ಅದರಲ್ಲಿ ಏನು ನೋಡಿರ್ತಾರೆ, ಏನು ರಹಸ್ಯಗಳೆಲ್ಲ ಬಚ್ಚಿಟ್ಟಿದ್ದಾರೆ. ಅದೇ ಹೇಳುತ್ತಾರೆ, ಆ ಒಂದು ಗ್ರಂಥವೇ ಚಿಕ್ಕ ಹುಡುಗರಿಗೆ ಅವರಿಗೆ ತಕ್ಕಂತಹ ಅರ್ಥವನ್ನೇ ತಿಳಿಸಿಕೊಡುತ್ತೆ. ಮಹಾಪಂಡಿತರಾಗಿ ಕೂತಿದ್ರೆ ಅವರಿಗೂ ಎಟುಕದಂಥ ಅರ್ಥಗಳನ್ನು ತೊಡಿಸಿಕೊಡುತ್ತೆ. ಯಾಕಪ್ಪ ಅಂದ್ರೆ ಇವರ ಬಿಂಬ ಮುಖ್ಯ ಪ್ರಾಣದೇವರು ಮಧ್ವ ಆಚಾರ್ಯರು ಅಂತವರು, ಅವರ ವಾಕ್ಯ ಅಂತಹದ್ದು, ಆ ವಾಕ್ಯಕ್ಕೆ ಪ್ರತಿಬಿಂಬ ಇವರ ವಾಕ್ಯ, ಇವರ ವಾಕ್ಯವೂ ಅಂತಹದ್ದೇ. ಬಾಲಸಂಘಮಪಿ ಬೋಧಯತ್ ಭೃಷಂ ದುರ್ನಿರೂಪ ವಚನಂಶ ಪಂಡಿತೈಹಿ, ಪಂಡಿತರು ತಲೆ ತಲೆ ಚಚ್ಚಿಕೊಂಡ್ರು ಕೂಡ ಅರ್ಥ ಆಗಲ್ಲ. ಚಿಕ್ಕ ಹುಡುಗರು ಅರ್ಥ ಹೇಳಿಬಿಡ್ತಾ ಇರ್ತಾರೆ. ಇದೇ ವಿದ್ಯಾರಣ್ಯರು ಬಂದು ದೇಶಸ್ಥರ ಹತ್ರ ಕೇಳಿದ್ರು, ಇದೇನು ಬಾಲಿಶ ಮಾತಿನಂತಿದೆ ಅಂದ್ರೆ, ಆಗ ತಾವು ಅದಕ್ಕೆ ಬರೆದ ಟೀಕೆಯನ್ನು ತೋರಿಸಿಕೊಟ್ರು. ಅಪ್ಪ ಇಷ್ಟರ್ಥ ಇದೆಯಾ? ಹಾ, ಅದು ಆಚಾರ್ಯರ ಮಾತು ಅಂದ್ರು. ಆ ರೀತಿಯಲ್ಲಿ ಇವರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ನನ್ನ ಒಳಗಿರುವ ಸ್ವಾಮಿ ಏನು ಪರೀಕ್ಷಿತ್ ಮಹಾರಾಜ ಕೂತಿದ್ದಾನೆ ಮತ್ತು ಮಿಕ್ಕ ಯಾರು ಕೂತಿದ್ದಾರೆ, ಯಾರ ಯಾರ ಬುದ್ಧಿಗೆ ತಕ್ಕಂತಹ ತಾಕತ್ತಿನ ಅರ್ಥ ಅವರವರಿಗೆ ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಶುಕಾಚಾರ್ಯರ ಬಾಯಿಯಿಂದ ಬಂದ ಒಂದೇ ಮಾತು ಅನೇಕ ರೂಪಗಳು ಧಾರಣೆ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅರ್ಥಗಳನ್ನು ಸ್ಫೂರ್ತಿ ಕೊಡತಾ ಹೋಯಿತು. ಅದು ಹೇಗೆ ಸಾಧ್ಯ ಅಂದರೆ ನೋಡ್ತಾ ಇರ್ತೇವೆ, ಶಿಷ್ಯರೆಲ್ಲ ಕೂತಿರ್ತಾರೆ, ಗುರುಗಳು ಒಂದೇ ಮಾತು ಹೇಳಿದ್ದು ಹೇಳಿದ್ರೆ ಒಬ್ಬ ಶಿಷ್ಯನಿಗೆ ಒಂದೇ ಅರ್ಥ ಆಯಿತು, ಇನ್ನೊಬ್ಬ ಶಿಷ್ಯನಿಗೆ ವಿಶೇಷ ಅರ್ಥ ಆಯಿತು. ಆಚಾರ್ಯ ಇದು ಹೀಗೆ ಹೇಳಿದ್ರಲ್ಲ, ಇನ್ನೊಬ್ಬರಿಗೆ ಅದು ಅರ್ಥ ಆಗ್ಲಿಲ್ಲ. ಯಾಕೆ? ಒಂದೇ ಮಾತು ಒಳಗಿದ್ದ ಸ್ವಾಮಿ ಅವರವರ ಕರ್ಮ ಬುದ್ಧಿಯನುಸಾರವಾಗಿ ಜ್ಞಾನ ಕೊಡತಾನೆ, ಅರ್ಥ ಮಾಡಿಸ್ತಾನೆ. ಇದು ತತ್ವ ಅಂದ್ರು. ಆದ್ದರಿಂದ ನಾವು ತಿಳಿಯಬೇಕಾಗಿದ್ದೇನು? ಶುಕ ಮಹರ್ಷಿಗಳು ಪ್ರಾರ್ಥನೆ ಮಾಡಿದ ಹೃದಯದೊಳಗಿರುವಂತಹ ಭಗವದ್ ರೂಪವನ್ನ ನಾವು ಆ ಬಿಂಬನ ಚಿಂತನೆ ಮಾಡಿದರೆ ನಮ ಪರಸ್ಮೈ ಪುರುಷಾಯ ಭೂಯಸೆ. ಇವನನ್ನ ಪುರುಷ ಪುರುಷ ಅಂದ್ರು. ಯಾಕೆ ಪುರುಷ ಅಂತ ಹೆಸರು ಅಂದರೆ ಪುರಿ ಶೇತೆ ಇದು ಪುರುಷ, ಈ ಹೃದಯದಲ್ಲಿ ಮಲಗಿರ್ತಾನಾದ್ದರಿಂದ. ಅಷ್ಟೇ ಅಲ್ಲ, ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವ ಪುರುಷ, ಅವನೇ ಪುರುಷನಾಮಕನಾಗಿ ಕುಂದಿಲ್ಲದ ಎಡಬಿಡದ ಆರು ಐಶ್ವರ್ಯಗಳ ನಿಧಿಯಾಗಿದ್ದಾನೆ. ಅವನೇ ನಮ್ಮೊಳಗೆ ನಿಂತು ಎಲ್ಲಾ ರೀತಿಯಾದ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಆದ್ದರಿಂದಲೇ ಅವಪೂರ್ಣ, ಆದ್ದರಿಂದಲೇ ಅದು ಸರ್ವೋತ್ತಮ. ಅಂತಹ ದೇವರಿಗೆ ನಾನು ನಮಸ್ಕಾರ ಮಾಡುತ್ತಾ ಇದ್ದೇನೆ ಅಂತ ಭಗವಂತನಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ತಾವು ವಿಶೇಷವಾಗಿ ಮುಂದೆ ಹೇಳಲಿಕ್ಕೆ ಹೊರಡ್ತಾ ಇದ್ದಾರೆ.
ಮೊನ್ನೆ ನೋಡಿದವು ಸಪ್ತಾಹದಲ್ಲಿ ಕಥಾಭಾಗ ತುಂಬಾ ಕಡೆ ನೋಡಿದವು. ತತ್ವ ಚೂರು ಚೂರು ಅಲ್ಲಲ್ಲಿ ನೋಡುತ್ತಾ ಬಂದವು. ಈ ಒಂದು ಪ್ರೋಕ್ಷಪದಿ ತತ್ವಗಳಿಗಾಗಿ ಮೀಸಲಿಡೋಣ ಚೂರು, ಎಲ್ಲೆಲ್ಲಿ ಏನೇನು ಬರ್ತಾ ಇದೆ ಕಥಾ ಚಿಕ್ಕದಾಗಿ ಮಾಡಿ ಹೋಗೋಣ. ಯಾಕೆ ಬೆಳಿಗ್ಗೆ ಕಥಾ ಆಗ್ತಾ ಇರುತ್ತೆ, ಹೌದಾ? ಬೆಳಿಗ್ಗೆ ಕಥಾ ತತ್ವ ಎರಡೂ ಸೇರಿಸಿಕೊಡ್ತಾ ಇರ್ತಾರೆ ಮಹಾನುಭಾವರು. ಒಳ್ಳೆ ಮಲ್ಲ ಯೋಧರು ಅಂತ ಹೇಳಿದ್ರೆ ಆ ಥರ ಬರ್ತಾರೆ ಅವರು. ಒಳ್ಳೆ ಪಳಗಿದ ಮಹಾನುಭಾವರವರು. ಅದಕ್ಕೆ ಅವರು ಕಥೆಯೂ ಕೊಡ್ತಾ ಇರ್ತಾರೆ, ತತ್ವಗಳನ್ನು ಕೊಡ್ತಾ ಇರ್ತಾರೆ. ಚೂರು ಈಗ ತತ್ವದ ಮುಖವನ್ನು ನೋಡುತ್ತಾ ಬರೋಣ. ಹೇಳುತ್ತಾ ಇದ್ದಾರೆ, ನಿನ್ನ ಪ್ರಶ್ನೆ ಏನ್ ಮಾಡಿದ್ದೀಯಲ್ಲ ತುಂಬಾ ಒಳ್ಳೆದಯ್ಯ. ವರೀಯಾನೇಶ ಪ್ರಶ್ನ ಆತ್ಮವಿಚ್ಛನ್ಮತ ಪುಂಸಾಂ ಶೋತವ್ಯಾಧ ಪರ. ಜನರಿಗೆ ಏನು ಕೇಳಬೇಕು, ಏನು ಯಾವುದನ್ನು ಜಪ ಮಾಡಬೇಕು, ಯಶ್ರೋತವ್ಯಂ ಅಥೋ ಜಾಪ್ಯಂ ಯತ್ಕರ್ತವ್ಯಂ ನೃಹಸದಾ ಸ್ವರ್ತವ್ಯಂ ಭಜನೀಯಂ ವಾ ಅಂದ್ರು. ಯಾವುದನ್ನ ಕುರಿತು ಕೇಳಬೇಕು, ಯಾವುದನ್ನ ಕುರಿತು ಜಪ ಮಾಡಬೇಕು, ಯಾವ ಕರ್ತವ್ಯ ಯಾವುದು ಸ್ಮರಣೆ ಮಾಡಬೇಕು, ಯಾವುದನ್ನ ಭಜನೆ ಮಾಡಬೇಕು ಅಂತ ಇಷ್ಟೆಲ್ಲ ಹೇಳಿದರೆ ಅವಾಗ ಹೇಳ್ತಾ ಇದ್ದಾರೆ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿಹಿ ಈಶ್ವರ ಶೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛದ ಅಭಯಂ. ಒಂದು ಮಾತಲ್ಲಿ ಇಡೀ ಭಾಗವತವನ್ನ ಅಡಗಿಸಿಕೊಡ್ತಾ ಇದ್ದಾರೆ. ಅಪ್ಪ ಇವನ ಕುರಿತೇ ಕೇಳಬೇಕು, ಇವನನ್ನೇ ಕೀರ್ತನೆ ಮಾಡಬೇಕು, ಇವನನ್ನೇ ಸ್ಮರಣೆ ಮಾಡಬೇಕು ಮೋಕ್ಷ ಬೇಕಾದರೆ. ಯಾರನ್ನ ಕುರಿತು ಅಂದರೆ ಎರಡು ರೀತಿ ಚಿಂತನೆ ಮಾಡಿ ಇವನನ್ನ. ಯಾವುದದು ಅಂದರೆ ಹರಿಹಿ ಈಶ್ವರ ಅಂತ ಹೇಳಿದರು. ಏನದು ಹರಿಹಿ ಈಶ್ವರ ಅಂತ ಎರಡು ಶಬ್ದಗಳು ಹಾಕಿದ್ದಾರಲ್ಲ ಅಂದ್ರೆ ಇಷ್ಟೇ ಒಂದು ವಿಶೇಷವಾದ ಅರ್ಥವನ್ನು ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ನಮಗೆ ದೇವರ ಉಪಾಸನೆ ಮಾಡಬೇಕಾದರೆ ಮಾನುಷೋತ್ತಮರಿಗೆ ಯಾವುದು ಅಂದ್ರೆ ಹೇಳ್ತಾರೆ ಸತ್ ಚಿತ್ ಆನಂದ ಆತ್ಮೇತಿ ಮಾನುಷೈಹಿ ಅಂದರು. ಮನುಷ್ಯರು ಚಿಂತನೆ ಮಾಡಬೇಕಾದ ನಾಲ್ಕು ಗುಣಗಳು ಹೇಳಿಕೊಟ್ರು, ಸತ್ ಚಿತ್ ಆನಂದ ಆತ್ಮ ಅಂತ. ಇದು ಮಾನುಷೋತ್ತಮರಿಗೆ ಅಂದ್ರು. ಮನುಷ್ಯ ಅಧಮರು ಮೊದಲುಕೊಂಡು ಉತ್ತಮರ ಪರ್ಯಂತ ಎಲ್ಲರಿಗೂ ಒಂದು ಎಲ್ಲರೂ ಮಾಡಲೇಬೇಕಾಗಿದ್ದೊಂದಿದೆ, ಅದು ಯಾವುದು ಅಂದರೆ ಆತ್ಮ. ಆತ್ಮ ಅಂತ ದೇವರನ್ನು ಚಿಂತನೆ ಮಾಡಬೇಕಂದ್ರೆ ಆತ್ಮ ಅಂದ್ರೆ ಅರ್ಥ ಏನು ಅಂದರೆ ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವ ಪತಿರೇವಚ, ನನ್ನ ಸ್ವಾಮಿಯೇ ಎಲ್ಲರಿಗೂ ಪತಿಯಾಗಿದ್ದಾನೆ ಎಂಬ ಎಚ್ಚರ ನಮ್ಮಲ್ಲಿರಬೇಕು. ಇದನ್ನು ಚಿಂತನೆ ಮಾಡಿ ಆತ್ಮ ಆತ್ಮ ಅಂತ ಎಷ್ಟು ಕಾಲ ಮಾಡಬೇಕು ಅಂತ ಪ್ರಶ್ನೆ. ಎಷ್ಟು ಕಾಲ ಅಂದ್ರೆ ದಿನದಲ್ಲಿ ಎಷ್ಟು ಕಾಲ, ಜೀವನದಲ್ಲಿ ಎಷ್ಟು ಕಾಲ ಅಂತ. ಅದಕ್ಕೆ ಒಂದೇ ಉತ್ತರ ಕೊಟ್ಟರು, ಹೆಚ್ಚು ಕಾಲ ಬೇಡಪ್ಪ, ಉಸಿರಾಡುವಷ್ಟು ಕಾಲ ಸಾಕು ಅಂದ್ರು. ಎಷ್ಟು ಕಾಲ ಉಸಿರಾಡುತ್ತಾ ಇರ್ತೀರೋ ಅಷ್ಟೇ ಸಾಕು, ಹೆಚ್ಚಿಗೆ ಬೇಡ ಅಂದ್ರು. ಹೇಳ್ತಾರೆ ಆಪದ್ಯಪಿ ಸಂತತಮ ಅನುಸಂಧಾನಾಯ ಅಂತಾರೆ, ಆಪತ್ತು ಬಂದರೂ ಕೂಡ ಬಿಡಬೇಡಿ ಆತ್ಮ ಆತ್ಮ ಅನ್ನ ಚಿಂತನೆ. ಆತ್ಮ ಅನ್ನ ಚಿಂತನೆ ಅಂದ್ರೆ ಅಷ್ಟು ನಮಗೆ ಎಟಕ್ತಾ ಇಲ್ಲ. ಅದಕ್ಕೆ ಒಂದು ಪದದಲ್ಲಿ ಹೇಳ್ತಾರೆ ಹರಿಹಿ ಈಶ್ವರ ಅಂತ. ಇವರ ಹರಿಹಿ ಹೃದಯದೊಳಗಿರುವ ಭಗವದ್ ರೂಪಕ್ಕೆ ರಹಸ್ಯವಾದ ಹೆಸರು ಹರಿ ಅಂತ. ಅವನೇ ಬಿಂಬ, ಅವನೇ ಈಶ್ವರ, ಹೊರಗೆಲ್ಲರಿಗೂ ನಿಯಾಮಕ. ಒಂದು ಎರಡೇ ಮಾತು ನೋಡಿ ಇಡೀ ಆತ್ಮ ಶಬ್ದಾರ್ಥ ಬಂದುಬಿಡುತ್ತು. ಹರಿಹಿ ಈಶ್ವರ, ಎಲ್ಲರಿಗೂ ನಿಯಾಮಕ, ಇವನೇ ಇವನೇ ನನ್ನ ಬಿಂಬ. ಈ ರೀತಿಯಲ್ಲಿ ಅಂದರೆ ದೇವರ ಕುರಿತೇ ಕೇಳಿ ಅಂತ ಹೇಳಿದ್ರು, ಆದರೆ ಈ ರೀತಿ ಕೇಳಿ. ಯಾವಾಗ ದೇವರ ಕುರಿತು ಕೇಳುತ್ತಾ ಇದ್ರು ಅವ ನನ್ನವ ಎಲ್ಲರಿಗೂ ಒಡೆಯ, ನನ್ನವ ಎಲ್ಲರಿಗೂ ಒಡೆಯ ಎಂಬ ಅರ್ಥ ಬರುವ ರೀತಿಯಲ್ಲಿ ಯಾವಾಗ್ಲೂ ಕೇಳಿ, ಯಾವಾಗ್ಲೂ ಕೀರ್ತನೆ ಮಾಡಿ, ಯಾವಾಗ್ಲೂ ಸ್ಮರಣೆ ಮಾಡಿ ಯಾವುದನ್ನ ದೇವರು ದೇವರು ಅಂತ ಬೇಡ, ಆ ದೇವರು ಅನ್ನುವ ಕಾಲಕ್ಕೆ ಇವ ನನ್ನವ ಎಲ್ಲರವ ಎರಡು ಸೇರಿಸಿ ದೇವರ ಚಿಂತನೆ ಮಾಡಿ ಇದರಲ್ಲೇ ಎಲ್ಲ ಅಡಗಿದೆ ಅಂದ್ರು. ಉದ್ಧವ ಕೃಷ್ಣನನ್ನ ತುಂಬಾ ಕೇಳುತ್ತಾನೆ, ಕೇಳಿದ್ದಕ್ಕೆ ತುಂಬಾ ಹೇಳ್ತಾನೆ. ಏಕಾದಶಿಯಲ್ಲಿ ಕೃಷ್ಣ ಯೋಗ ಚರ್ಯೆಯನ್ನೆಲ್ಲ ಹೇಳ್ತಾರೆ, ಯೋಗಿಗಳು ಮಾಡಬೇಕಾದಂತಹ ಲಕ್ಷಣವನ್ನೆಲ್ಲ ಹೇಳ್ತಾರೆ. ಆ ಹೇಳಿದಾಗ ಉದ್ಧವ ಕೇಳುತ್ತಾನೆ, ಕೃಷ್ಣ ತುಂಬಾ ಹೇಳಿದೀಯ, ಇದು ಸಾಮಾನ್ಯ ಜನ ಕೆಟಕಲ್ಲಯ್ಯ, ಸಾಮಾನ್ಯ ಜನ ನಿನ್ನ ಸೇರಬೇಕಾದರೆ ಚಿಕ್ಕ ಚೊಕ್ಕ ಉಪಾಯ ಹೇಳು. ಕೃಷ್ಣ ಇಷ್ಟೇ ಹೇಳುತ್ತಾನೆ, ಎಲ್ಲರೂ ಕೂಡ ತಮ್ಮೊಳಗೆ ದೇವರನ್ನು ನೋಡಲಿ, ಅದೇ ದೇವರನ್ನ ಎಲ್ಲರಲ್ಲಿ ಕಾಣಲಿ, ಇಷ್ಟು ಸಾಕು ಅಂದ ಕೃಷ್ಣ. ಚುಟುಕಾದ ಉಪಾಯ, ನಿಮ್ಮೊಳಗೆ ನನ್ನನ್ನು ನೋಡಿ, ಎಲ್ಲರೊಳಗೂ ನನ್ನನ್ನು ನೋಡಿ, ಅದೇ ಹರಿಹಿ ಈಶ್ವರ. ಹಾಗಾದರೆ ಇದೇ ಹೇಳ್ತಾ ಇದ್ದಾರೆ, ಏಕಾಂ ಸಾಂಖ್ಯ ಯೋಗಾಭ್ಯಾಸ ಸ್ವಧರ್ಮ ಪರಿನಿಷ್ಠಯ ಜನ್ಮ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಈ ರೀತಿಯಾಗಿ ಬದುಕಿದಷ್ಟು ಕಾಲ ದೇವರ ಸ್ಮರಣೆ ಹೇಗೆ ಬರಬೇಕು, ಅವನೇ ನನ್ನವ ನನ್ನ ಒಡೆಯ ಎಲ್ಲರಿಗೂ ಒಡೆಯ ಎಂಬ ಈ ನೆನಪು ನಮ್ಮ ಜೀವನದ ಕ್ಷಣ ಕ್ಷಣಕ್ಕೂ ಬಂದು 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 ಕೊನೆಯ ಕಾಲಕ್ಕೆ ಒದಗಬೇಕು. ಅಂತೆ ನಾರಾಯಣ ಸ್ಮೃತಿ, ಕೊನೆಯ ಕಾಲದಲ್ಲಿ ದೇವರ ಸ್ಮರಣೆ ಬರಬೇಕು. ಇದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ, ನಾನು ನನ್ನ ತಂದೆ ಆಗಿರತಕ್ಕಂತಹ ವೇದವ್ಯಾಸರಿಂದ ಅಧ್ಯಯನ ಮಾಡಿದ್ದೆ ಭಾಗವತ. ಈ ಭಾಗವತ ಎಂಥದ್ದು ಗೊತ್ತೋ, ದೇವರ ವಿಶೇಷವಾಗಿರತಕ್ಕಂಥ ಗುಣಗಳನ್ನ ತೋರಿಸಿಕೊಟ್ಟು, ಆ ದೇವರ ಕಥೆಗಳನ್ನ ಕೇಳುವಾಗಲೇನೆ ದೇವರ ಚಿಂತನೆ ಬರಬೇಕು, ಇವ ನನ್ನವ ಎಂಬ ಎಚ್ಚರ ಬರಬೇಕು, ಎಲ್ಲರಿಗೂ ಒಡೆಯ ಎಂಬ ಎಚ್ಚರ ಬರಬೇಕು, ದೇವರ ವಿಶೇಷ ಗುಣಗಳ ಚಿಂತನೆಯೂ ಬರಬೇಕು, ಹಾಗೆ ಬೇಸರವೂ ಬರಬಾರದು. ಇಷ್ಟು ಇಟ್ಟುಕೊಂಡು ಹೇಳಿದ್ದು ಭಾಗವತ. ನಾನು ನಿನಗೆ ಹೇಳುತ್ತೇನೆ ಅದನ್ನ, ಯಾಕೆ ಮಹಾಪುರುಷಿಕೋ ಭವಾನ್, ಮಹಾಪುರುಷನಿಗೆ ಸಂಬಂಧಪಟ್ಟವ ನೀನು, ಆದ್ದರಿಂದ ನಿನಗೆ ನಾನು ಹೇಳುತ್ತೇನೆ. ಯಂತ್ರ ಎಲ್ಲಿ ಯಾವ ಭಾಗವತದಲ್ಲಿ ಶ್ರದ್ಧೆಯಲ್ಲಿಟ್ಟರೆ, ಆಶುಸ್ಯಾತ್ ಮುಕುಂದೇ ಮತಿ ಸತಿ, ಬೇಗ ದೇವರಲ್ಲಿ ಒಳ್ಳೆ ಮನಸ್ಸು ಬಂದು ಬಿಡುತ್ತೆ. ಈ ಭಾಗವತದಿಂದ ಕೇಳಯ್ಯ, ಚೆನ್ನಾಗಿ ಕೇಳು. ಹೇಗೆ ಕೇಳಬೇಕು, ಹೀಗೆ ಕೇಳು. ಹರಿಹಿ ಈಶ್ವರ, ಅವನೇ ನನ್ನವ ಅವನೇ ಎಲ್ಲರವ, ಈ ಅರ್ಥ ಬರ್ತಾ ಇದೆ ಎಂಬುದು ತಿಳಿದು ಕೇಳು ಅಂದ್ರು. ಅವಾಗ ಮುಂದೆ ಹೇಳ್ತಾ ಇದ್ದಾರೆ, ನಿನಗೆ ತುಂಬಾ ಕಾಲ ಬದುಕಿ ಏನು ಉಪಯೋಗವಯ್ಯ, ಕಿಂ ಪ್ರಮತ್ತಸ್ಯ ಬಹುವಿಹಿ ಪರೋಕ್ಷೈಹಿ ಹಾಯನೈರಿಹ, ಎಲ್ಲ ಮರೆತು ಬದುಕುವವರಿಗೆ ಎಷ್ಟು ವರ್ಷಗಳು ಬದುಕಿದರೆ ಏನಯ್ಯ, ಏಕಂ ಮುಹೂರ್ತಂ ವಿರಿತಂ ಘಟತೆ ಶೇಷೇ ಯತಃ, ತತ್ವಜ್ಞಾನ ಒಂದು ಮುಹೂರ್ತ ಕಾಲ ಬಂದರೆ ಸಾಕಯ್ಯ ಉದ್ಧಾರ ಆಗಿಬಿಡುತ್ತಾರೆ. ಹಿಂದೆ ಖಟ್ವಾಂಗೋ ನಾನ ರಾಜರ್ಷಿ, ಖಟ್ವಾಂಗ ರಾಜ ಒಂದು ಮುಹೂರ್ತ ಇದೆ ತನ್ನ ವಿಶೇಷವಾಗಿರತಕ್ಕಂಥ ಬದುಕು ಅಂತ ತಿಳಿದುಕೊಂಡು ದೇವರ ಸನ್ನಿಧಾನವನ್ನು ಸೇರಿಬಿಟ್ಟ ಒಂದೇ ಮುಹೂರ್ತದಲ್ಲಿ. ಇಲ್ಲಿ ಹೇಳ್ತಾರೆ ಖಟ್ವಾಂಗ ಸುಮ್ಮನೆ ಸೇರಲಿಲ್ಲ, ಒಂದು ಮುಹೂರ್ತದಲ್ಲಿ ದೇವರ ಚಿಂತನೆ ಮಾಡಿದ್ದ ಹೌದು, ಅದಕ್ಕೆ ಇಡೀ ಜೀವನ ದೇವರ ಚಿಂತನೆ ಮಾಡಿದ ಸಾಧನೆ ಉಪಕಾರ ಆಯಿತು. ನಿನಗಾದರೂ ಕೌರವ್ಯ ಸಪ್ತಾಹಂ ಜೀವಿತಾವಧಿ, ಒಂದು ವಾರ ಇದೆಯ ನಿನಗೆ, ಆತನಿಗೆ ಒಂದು ಮುಹೂರ್ತ ಕಾಲ ಇತ್ತು ಮೋಕ್ಷಕ್ಕೆ ಹೊರಟ, ನಿನಗೆ ಒಂದು ವಾರ ಇದೆ. ಎಂಥದ್ದಿದು ಉಪಕಲ್ಪಯ ತತ್ಸರ್ವಂ, ಇದು ನಮಗೆ ಹೇಳ್ತಾ ಇದ್ದಾರೆ. ಋಷಿನ್ ಮಹಾರಾಜ ಬಂದ, ಈ ಕಥೆ ಗೊತ್ತಿದ್ದೆ ಹೇಳಿದ್ರು, ಒಂದು ವಾರ ಪೂರ್ಣ ಕೇಳಿದ. ನಾವು ಋಷಿನ್ ಮಹಾರಾಜನಿಗಾದರೂ ಏಳು ದಿವಸ ಬದುಕ್ತೀಯ ಅಂತ ಗ್ಯಾರಂಟಿ ಇತ್ತು, ನಮ್ಗೆ ಯಾವುದೂ ಇಲ್ಲ. ಅದು ನೋಡಿ ಅದೇನೋ ವಿಶೇಷ, ನಮ್ಗೆ ಯಾವ ಗ್ಯಾರಂಟಿ ಯಾರು ಕೊಡದಾಗಿದ್ರು ಕೂಡ ಅದು ಯಾರು ಕೊಡ್ತಾರೋ ಗ್ಯಾರಂಟಿ ಗೊತ್ತಿಲ್ಲ, ಅಷ್ಟು ಧೈರ್ಯದಿಂದ ಬದುಕಿರ್ತೇವೆ. ಇನ್ನ ಪ್ಲಾನಿಂಗ್ ಇರುತ್ತೆ ನನಗೆ, 70 ವರ್ಷ ಬಂದ ಮೇಲೆ ಹೀಗಾಗ್ಬೇಕು ಅಂತ ಇವಾಗಲೇ ಎಲ್ಲ ಡೆಪಾಸಿಟ್ ಮಾಡ್ತಾ ಇರ್ತೇವೆ. ಯಾರಾದ್ರೂ ಕೇಳಿದ್ರೆ, ಯಾರಾದ್ರೂ ಹೇಳಿದ್ರ ನಿನಗೆ, ರಾಯರು ಕಾಣಿ ಹೇಳಿದ್ರೆ 75 ವರ್ಷಕ್ಕೆ ನಾವು ಬರ್ತೇವೆ ಅಂತ. ಇಲ್ಲ, ಮತ್ತೆ ಯಾಕೆ ಇಡ್ತಾ ಇದೆಯಾ? ಏನೋ ಇರಬಹುದೇನೋ, ಅಲ್ಲಿ ಕೂಡ ಅಲ್ಲ, ಇರ್ತೇನೆ, ಡೆಫಿನೆಟ್ ಇರುತ್ತೆ, ಇರ್ತೇನೆ, ಅಡ್ಡಿ ಇಲ್ಲ, ಚೆನ್ನಾಗಿ ಮಾಡಬೇಕು. ಎಲ್ಲಿರ್ತೇವೆ, ನಾಳೆ ಬೆಳಿಗ್ಗೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಆತನಿಗೆ ಒಂದು ವಾರ ಖಚಿತವಾಗಿ ಇರ್ತೇನೆ ಅಂತ ಹೇಳಿದಾಗಲೇನೆ ಇಡೀ ಒಂದು ವಾರ ಪ್ರತಿಯೊಂದು ಕ್ಷಣ ದೇವರಲ್ಲೇ ಇಟ್ಟು ಬಿಡು. ಉಪಕಲ್ಪಯ ತತ್ ಸರ್ವಂ ದತ್ತಾವ ಸಾಂಪ್ರದಾಯಿಕಂ, ಸಾಯುವ ಕ್ಷಣದವರೆಗೂ ಕ್ಷಣ ದೇವರನ್ನ ಬಿಡದೆ ಚಿಂತನೆ ಮಾಡುವಂದ್ರು. ಹಾಗಾದರೆ ನಾವು ಮಾಡಬೇಕಾಗಿದ್ದರೆ, ಹಾಗಾದರೆ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಡೈಲಿ ಪ್ಲಾನಿಂಗ್ ಒಳಗೆ ಏನು ಬರಬೇಕು ಅಂದರೆ, ಇವತ್ತು ನಾನು ಬದುಕಿದ್ದೇನೆ, ಎದ್ದ ಕೂಡಲೇ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ, ಎಷ್ಟು ಜನ ಹೋಗಿದ್ದಾರೋ ಗೊತ್ತಿಲ್ಲ, ನನ್ನ ಬದುಕಿಸಿದೀಯ, ತುಂಬಾ ಒಳ್ಳೇದಪ್ಪ. ರಾತ್ರಿ ಮಲಗುವಾಗ ಸ್ವಾಮಿಗಳು ಪೂಜಾ ಮಾಡುವಾಗ ರಾಮದೇವರನ್ನಾಗಲಿ ಅವರವರ ಪಟ್ಟದೇವರನ್ನ ಬಟ್ಟೆಯಲ್ಲಿ ಪಟ್ಟು ವಸ್ತ್ರದಲ್ಲಿ ಸುತ್ತಿಡುತ್ತಾರೆ. ಪೆಟ್ಟಿಗೆ ಇಡಲಿಕ್ಕೆ ಮೊದಲು ತುಂಬಾ ನೋಡುತ್ತಾರೆ, ಮುಚ್ಚುತ್ತಾರೆ, ಹೀಗೆ ಮಾಡ್ತಾ ಇರ್ತಾರಲ್ಲ. ಏನದು, ಏನ್ ಕಾಣುತ್ತೆ ಅವರಿಗೆ? ನಮಗೆ ಕಾಣಿಸುವ ಮೂರ್ತಿಯೇ ಅಲ್ಲ ಅಂದರೆ, ಅವರಿಗೆ ಇನ್ನೊಂದು ಕಾಣುತ್ತಾ ಇರುತ್ತೆ. ಏನೋ ನಾಳೆ ಬೆಳಿಗ್ಗೆ ಪೂಜೆ ಮಾಡ್ತೀನೋ ಇಲ್ವೋ, ನಾಳೆ ವೃಂದಾವನ ಆಗ್ಬಿಟ್ರೆ ಈ ಮೂರ್ತಿಯನ್ನು ನೋಡೋ ಭಾಗ್ಯ ಮುಂದಿನ ಜನ್ಮದಲ್ಲಿ ಬರುತ್ತೋ ಇಲ್ವೋ ಯಾರಿಗೆ ಗೊತ್ತು? ವೀರಭದ್ರಂತ ಮಹಾನುಭಾವರೇ ಕೇಳ್ತಾರೆ ಕೃಷ್ಣನನ್ನ, ಇವರು ಭಾಗವತಕ್ಕೆ ಟಿಪ್ಪಣಿ ಬರೆದು ಕೃಷ್ಣ ಅನುಗ್ರಹ ಮಾಡಿಸ್ತಾರೆ, ಸ್ವಾಮಿ ನೀನು ಪ್ರೀತನಾದರೆ ಒಂದು ವೇಳೆ ನನಗೆ ಬೇರೆ ಜನ್ಮ ಬರುವುದಾದರೆ ನಿನ್ನ ಭಕ್ತರ ಮನೆ ಮುಂದೆ ಹುಟ್ಟಿಸಯ್ಯ ಅಂತ ಕೇಳ್ತಾರೆ. ಅವರೇ ಆಗಿ ಕೇಳಿದಾಗ ನಮ್ಮ ಪರಿಸ್ಥಿತಿ ಏನು? ಹಾಗಾದರೆ ಎಚ್ಚರ ಇರುತ್ತೆ ದೊಡ್ಡವರಿಗೆ, ನಾಳೆ ಇರ್ತೀನೋ ಇಲ್ಲವೋ ಅಂತ. ಅದಕ್ಕೆ ರಾತ್ರಿ ಮಲಗಿದಾಗ ದೇವರಿಗೆ ಮನಃಪೂರ್ವಕ ನಮಸ್ಕಾರ ಮಾಡಿ ಮಲಗಬೇಕು. ಸ್ವಾಮಿ ಏನೋ ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ ಇರ್ತೀನೋ ಇಲ್ಲವೋ ಗೊತ್ತಿಲ್ಲ, ನಾಳೆ ಹೋದರೆ ಮತ್ತೆ ಈ ಜನ್ಮ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಜನ್ಮಗಳಾದ ಮೇಲೆ ಇದು ಬಂತು, ಇದರ ಬೆಲೆ ಗೊತ್ತಿಲ್ಲದೆ ಬಾಳತಾ ಇದ್ದೇನಯ್ಯ, ಇನ್ನಾದರೂ ನಿನ್ನ ಬೆಲೆ ತಿಳಿಸಯ್ಯ ಅಂತ ಕೇಳಿ ಮಲಗಬೇಕು. ಒಂದು ವೇಳೆ ದೇವರು ಬೆಳಿಗ್ಗೆ ಎಚ್ಚರ ಕೊಟ್ಟ ಕೂಡಲೇ ಖುಷಿಯೋ ಖುಷಿ ಆಗ್ಬೇಕಂತೆ. ಅಪ್ಪ ಈ ಒಂದು ದಿವಸ ಮತ್ತು ಚಾನ್ಸ್ ಕೊಟ್ಟ ಸ್ವಾಮಿ. ಹಾಗಾದರೆ ಮತ್ತು ಈ ದಿನದಲ್ಲೂ ಕೂಡ ರಾತ್ರಿವರೆಗೂ ಇರ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಯಾವಾಗ ಆಕ್ಸಿಡೆಂಟ್ ಆಗುತ್ತೋ ಏನಾಗುತ್ತೋ, ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ. ಯಾಕೆ ಇಲ್ಲ, ನೀವು ಹಾಕೋತಕ್ಕೆ ಬಂದ್ರೆ ಹೀಗೆ ಮಾತಾಡ್ತೀರಾ ಅಂದ್ರೆ ಸತ್ಯವಾದ ವಿಚಾರ, ಸತ್ಯವಾದ ವಿಚಾರ, ನಾವು ಮರೆತು ಹೋಗುವ ವಿಚಾರ. ನಮ್ಮ ಸಾಧನೆ ಆಗಬೇಕಾದರೆ ಎರಡು ನೆನಪಿರಬೇಕು. ಮೊದಲು ನೆನಪಿರಬೇಕಾಗಿದ್ದು ಸಾವು. ಸಾವು ಸತತ ನಮ್ಮ ಹಿಂದೆ ಇದೆ ಎಂಬ ಎಚ್ಚರ ನಮಗೆ ಬೇಕು, ದೇವರ ಎಚ್ಚರ ಬೇಕು. ಈ ಎರಡಿದ್ರೆ ಸಾಧನೆ ಆಗುತ್ತೆ. ಸಾವಿನ ಮರೆವು ಬಂತ, ದೇವರ ಮರೆವು ಬಂದ್ಬಿಡುತ್ತೆ. ಅದಕ್ಕೆ ಸಾವು ನಮ್ಮ ಹಿಂದೆ ಇದೆ ಎಂಬುದನ್ನ ಯಾವಾಗಲೂ ನೆನೆಯಬೇಕು. ಅದಕ್ಕೆ ಯೋಗಿನಾಂ ನೃಪ ನಿರ್ಣಯಿತಂ ಹರೇ ನಾಮಾನು ಕೀರ್ತನಂ. ಅಪ್ಪ ಇಷ್ಟಯ್ಯ ಮಾಡಬೇಕಾಗಿದ್ದು, ದೇವರ ನಾಮ ಅನು ಕೀರ್ತನೆ ಮಾಡಬೇಕು ಅಂದು. ಏನದು ದೇವರ ನಾಮ ಅನು ಕೀರ್ತನ ಅಂದ್ರೆ, ಹೇಳ್ತಾರೆ ಹರೇ ನಾಮಾನು ಕೀರ್ತನಂ. ಇಲ್ಲಿ ಶಬ್ದ ಹರಿ ಶಬ್ದ ಹಾಕ್ತಾ ಇದ್ದಾರೆ. ಚೂರು ಎಚ್ಚರ ಇರಬೇಕು. ದೇವರು ಒಂದು ಸಾಕು ಅಲ್ಲ ಅಂದ್ರೆ ಹರಿಶಬ್ದದಿಂದ ಈ ರೂಪಕ್ಕೆ ಪ್ರಾಧಾನ್ಯ ತುಂಬಾ ಹೆಚ್ಚು ಬರುತ್ತಿಲ್ಲಿ. ಅಲ್ಲ, ಎರಡು ಬಂತು, ಮರಣ ಯಾವಾಗಾದ್ರೂ ಬರಬಹುದು ಅಂತ ತೋರಿಕೊಡ್ತು. ಎರಡನೇದು ದೇವರ ನಂಬಿದವರಿಗೆ ಅಂಥ ಮರಣ ಬರುತ್ತೆ ಎಂಬುದು ತೋರಿಕೊಡುತ್ತೆ. ಆದರೆ ಚೆನ್ನಾಗಿ ಆದರೆ ಸ್ವಾಮಿ ಬಿಡಲ್ಲ, ಕೈ ಬಿಡಲ್ಲ ಅಂತ ತೋರಿಕೊಡ್ತಾರೆ. ಸರಿ, ಹರೇ ನಾಮಾನು ಕೀರ್ತನಂ ಅಂದ್ರು. ದೇವರ ನಾಮವನ್ನ ಬಿಂಬನ ನಾಮವನ್ನ ಉಚ್ಚಾರ ಮಾಡ್ತಾ ಇರಿ ಎಂದ್ರು. ನಾಮೋಚ್ಚಾರಣೆ ಅಂದ್ರೆ ಹೇಗೆ? ಅನುಕೀರ್ತನಂತ ಆ ಅನುಶಬ್ದದಲ್ಲಿ ಏನು ಹಾಕ್ತಾ ಇದ್ದಾರೆ. ಅದೇ ನಾಮಕೀರ್ತನಂ ಅಂತ ಹಾಕಿಲ್ಲ, ಅನುಕೀರ್ತನಂ. ಅನುಕೀರ್ತನ ಶಬ್ದಕ್ಕರ್ಥ ದೇವರ ಗುಣ, ದೇವರ ರೂಪ, ದೇವರ ಕ್ರಿಯಾ, ಇದನ್ನ ಅನುಸರಿಸಿ ಕೀರ್ತನ. ಇದನ್ನ ನಾಮ ಅನುಕೀರ್ತನ, ಇದನ್ನು ಮಾಡಿ. ಇನ್ನ ಹೇಳ್ತಾ ಇದ್ದ ಅಪ್ಪ, ನೀ ಕೇಳಿದ್ದೇನು? ಸಾಯಲಿಕ್ಕೆ ಸಿದ್ಧನಾದವ, ಸಾವು ಬರ್ತಾ ಇದೆ ಅಂತ ಗೊತ್ತಾದವ, ಇಷ್ಟು ಮಾಡಬೇಕು. ಸಾವು ಬರ್ತಾ ಇದೆ ಅಂತ ಗೊತ್ತಾಗೋದು ಹೇಗೆ? ನನಗೆ ಸಾವು ಬರ್ತಾ ಇದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಇಷ್ಟು ಹೇಳ್ತಾರೆ, ಅಪಮೃತ್ಯು ಎಂಬುದು ಹೇಳಲಿಕ್ಕಿಲ್ಲ. ಅಪಮೃತ್ಯು ಎಂಬುದು ಯಾವಾಗಾದ್ರೂ ಬರಬಹುದು, ಕಾಲ ಮೃತ್ಯು ಮಾತ್ರ ಚೂರು ಹೇಳಿಯೇ ಬರುತ್ತೆ. ಕಿವುಡರಿಗೆ ನಾವು ಹೇಳುತ್ತಾ ಇದ್ರು ಅವರಿಗೆ ಕೇಳಲ್ಲ. ಹಾಗೆ ನಾವು ಮೃತ್ಯುವಿನ ಕರೆ ಮೊದಲೇ ಕೊಡತಾ ಇರುತ್ತೆ, ನಮ್ಮ ಕಿವಿ ಕೇಳಿಸಲ್ಲ, ಅದಕ್ಕೆ ಅದನ್ನು ಹಿಡಿಸಿಕೊಳ್ಳಲ್ಲ. ಹಾಗಾದರೆ ಎರಡು ಕೆಲಸ ನಿತ್ಯವೂ ಮಾಡಿ, ದಿನಾಗ್ಲೂ ಒಂದು 5 ನಿಮಿಷ ಅಥವಾ 2 ನಿಮಿಷವಾದರೂ ಕಿವಿಯನ್ನು ಗಟ್ಟಿಯಾಗಿ ಮುಚ್ಚಿಟ್ಟುಕೊಳ್ಳಿ. ಒಳಗಿಂದ ಶಬ್ದ ಕೇಳುತ್ತೆ, ಒಂದ ಸಮುದ್ರ ಶಬ್ದದಂತೆ, ನದಿ ಶಬ್ದದಂತೆ, ಜ್ವಾಲೆಯ ಶಬ್ದದಂತೆ. ಅರಣ್ಯಕಾಚಾರ ಹೇಳ್ತಾರೆ ಈ ಮೂರು ರೀತಿಯಾದ, ಎಲ್ಲಾ ರೀತಿ ಬರಬಾರದು, ಯಾರ್ಯಾರಿಗೆ ಹೇಗೆ ಬರಬೇಕು ಹಾಗೆ ಬರುತ್ತೆ. ಅಲ್ಲ, ನನಗೆ ಕೇಳಿಸ್ತು, ನಿಂಗೆ ಹಾಗೆ ಕೇಳಿಸ್ತಾ ಇಲ್ಲ, ಯಾರಿಗೆ ಹೇಗೆ ಬೇಕಾದ್ರೆ ಕೇಳಿಸ್ಬಹುದು. ಆ ಶಬ್ದ ಯಾವತ್ತು ಕೇಳಿಸಿಲ್ಲ, ಇನ್ನೊಂದ್ಸಲ ಚೆಕ್ ಮಾಡಿ, ಅವತ್ತೆಲ್ಲ ಸ್ವಲ್ಪ ಚೆಕ್ ಮಾಡ್ತಾ ಇರಿ. ಇಲ್ಲ, 10 ಸಲ ಮಾಡಿದ್ರು ಕೇಳಿಸ್ತಾ ಇಲ್ಲ, ಮೃತ್ಯು ಕರೆ ಬಂತು. ಇನ್ನ 10 ತಿಂಗಳಲ್ಲಿ ನಾವು ಕೃಷ್ಣಾರ್ಪಣ ಖಚಿತ, ಅವತ್ತಿನಿಂದ ಆ ಶಬ್ದ ಕೇಳಿಸಲ್ಲ. ಅಷ್ಟೇ ಅಲ್ಲ, ವಿಶೇಷವಾಗಿ ಮಧ್ಯಾಹ್ನ ಕಾಲ ಸೂರ್ಯನನ್ನ ನೋಡಿದರೆ ಕಣ್ಣು ಕುಕ್ಕಿ ಬಿಡುತ್ತೆ, ಹೆಚ್ಚು ಕಾಲ ನೋಡ್ಲಿಕ್ಕಾಗಲ್ಲ. ಆ ಸೂರ್ಯ ಯಾವತ್ತಾದರೆ ಚಂದ್ರನಂತೆ ಸಂತೋಷವಾಗಿ ನೋಡ್ಲಿಕ್ಕಾಗುತ್ತೋ, ಆ ಇನ್ನ ನಾವು 8-9 ತಿಂಗಳಲ್ಲೇ ಹೊರಟು ಹೋಗ್ತೇವೆ ಅಂತ ಅರ್ಥ. ಈ ದೊಡ್ಡವರೆಲ್ಲ ತಿಳ್ಕೊಂಡೇ ಸಾಧನೆಗಳು ಮಾಡ್ತಾ ಇರ್ತಾರೆ. ತುಂಬಾ ಜನ ನೋಡಪ್ಪ, ನಾನು ಇಂಥ ದಿವಸ ಹೋಗ್ತೇನೆ ಆಯ್ತಾ ಅಂತ ಹೇಳಿ ಹೋದೋಗಿದ್ದಾರೆ. ನಮ್ಮ ತಾತನೇ, ತಂದೆ ತಂದೆ ಹೇಳಿದ್ರು, ಇದೇ ಸಂವತ್ಸರ ಬಂದರನಾಮ ಸಂವತ್ಸರ 60 ವರ್ಷಕ್ಕೊಂದ್ಸಾರಿ ಬರುತ್ತೆ, 60 ವರ್ಷದ ಕಳೆಗೆ ನಂದರನಾಮ ಸಂವತ್ಸರ ಬಂತಪ್ಪ, ನಾನು ಹೊರಡುತ್ತೇನೆ ಅಂತ ಹೇಳಿ ಎಲ್ಲರಿಗೂ ಊಟ ಆದ ಮೇಲೆ ತಾವು ಉಪವಾಸದಿಂದ ಬಂದು ಹೊರಗೆ ಕೂತ್ಕೊಂಡ್ರು. ಅಜ್ಜಿನ ಕರೀತಾರೆ, ಅವ್ರನ್ನ ಕರೀರಪ್ಪ ಅವಳನ್ನ ಅಂದ್ರೆ, ಅವರು ಮಾಮೂಲು ಅಜ್ಜಿನ ಮಡಿ ಕೆಲಸ ಮಾಡ್ತಾ ಇದ್ದಾರೆ, ಏನು ಯಾವಾಗ ಕರಿತಾ ಇರ್ತೀರ, ಬರ್ತೀನಿ, ನೀನು ಬಂದ್ರು ನಾನು ಇರಲ್ಲೇ ಅಂತ ಹೇಳಿದ್ರು. ಅರ್ಥ ಆಗಿಲ್ಲ ಅವರಿಗೆ, ಯಾಕೋ ಹೀಗೆ ಮಾಡ್ತಾರೆ ಅಂತ. ನಮ್ಮ ತಂದೆಯವರು ಬಂದ್ರು, ಅಪ್ಪ ಅಷ್ಟು ದ್ವಾದಶ ಸ್ತೋತ್ರ ಹೇಳೋ ಅಂತ ಹೇಳಿದ್ರು. ಚೂರು ಹೊರಗೆ ಕೂತಿದ್ದಾರೆ ಮತ್ತು ಮಧ್ಯದಲ್ಲಿ ಕಣ್ಣು ತೆಗೆದು, ಸಮಯ ಎಷ್ಟಾಯ್ತಪ್ಪ? ಇಷ್ಟಾಯ್ತು, ಹಾ ಬರ್ತೇನೋ ಕಣ್ಣು. ನಮ್ಗೆ ಅರ್ಥ ಆಗಿಲ್ಲ, ಅಷ್ಟು ಕರೆಕ್ಟ್ ಆಗಿ ಹೇಳೋದ್ರು ಅಂತ. ಆದ ಮೇಲೆ ಒಂದು ಪೆಟ್ಟಿಗೆ ಯಾವಾಗ್ಲೂ ಬೀಗ ಹಾಕಿಡ್ತಾ ಇದ್ರು. ಆ ಬೀಗ ಒಡೆದು ತೆಗೆದು ನೋಡಿದ್ರೆ ಅವರ ಜಾತಕ ಇತ್ತು. ಜಾತಕ ಅಂದ್ರೆ ಹುಟ್ಟಿದವ ಪುಸ್ತಕ. ಅದರಲ್ಲಿ ಅವರಿಗೆ ಹುಟ್ಟಿದಾಗ ಬರೋ ಜಾತಕ ಅದು, ಸಾಯೋವರೆಗೂ ಏನೇನು ಘಟನೆಗಳಾಗತ್ತೆ, ಎಷ್ಟು ಮದುವೆ ಆಗುತ್ತೆ, ಮೊದಲನೇ ಹೆಂಡತಿಗೆ 8 ಜನ ಮಕ್ಕಳು, ಅದರಲ್ಲಿ 8 ಜನ ಉಳಿಯುತ್ತಾರೆ, 2ನೇ ಹೆಂಡತಿಗೆ 8 ಜನ ಮಕ್ಕಳು, ಯಾವ ವರ್ಷ ಪ್ರಾಣ ಬಿಡುತ್ತಾರೆ, 8ನೇ ತಿಂಗಳು, ಯಾವ ದಿನ, ಯಾವ ಕ್ಷಣ ಹೋಗ್ತಾರೆ, ಹೋಗಲಿಕ್ಕೆ ಮುಂದೆ ಆರೋಗ್ಯ ಪರಿಸ್ಥಿತಿ ಹೇಗಿರುತ್ತೆ ಎಲ್ಲ ಡಿಟೇಲ್ ಬರೆದಿಟ್ಟಿದ್ದಾರೆ. ಆಶ್ಚರ್ಯಾಗ್ಬಿಟ್ಟಪ್ಪ, ಹೀಗೂ ಇರ್ತಾರ ಅಂತ ಎಲ್ಲ ತಿಳ್ಕೊಂಡೇ ಸಾಧನೆ ಮಾಡಿಕೊಂಡು, ಅಪರೂಪದ ಸಾಧನೆ ಮಾಡಿಕೊಂಡು. ಹಾಗೆ ನಮಗೆ ಚೂರಾದ್ರೂ ಗೊತ್ತಾಗ್ಬೇಕಾದ್ರೆ ನಿತ್ಯವೂ ಚೆಕ್ ಮಾಡಿಕೊಳ್ತಾ ಇದ್ರೆ ಗೊತ್ತಾಗುತ್ತೆ. ಹೇಳ್ತಾರೆ ಅಂತ ಕಾಲೇತು ಪುರುಷ ಆಗತೆ ಗತಸತ್ವಸ, ಎಲ್ಲರಿಗೂ ಗೊತ್ತಾಗುತ್ತೆ. ವಾಯುಪುರಾಣ ಇನ್ನ ವಿಸ್ತಾರವಾಗಿದೆ, ಒಂದು ತಿಂಗಳಲ್ಲಿ ಹೋಗಬೇಕಾದ್ರೆ ಯಾವ ಲಕ್ಷಣಗಳು, ಎರಡು ತಿಂಗಳಲ್ಲಿ ಹೋಗಬೇಕಾದರೆ ಎಲ್ಲವೂ ಕೂಡ ಪಡ್ತಾ ಇದೆ. ತಿಳ್ಕೊಂಡಿರಬೇಕಂತೆ ನಾವು. ವಿದ್ಯಾಮಾನ್ಯರು ಕೊನೆಯ ಕಾಲದಲ್ಲಿ ಹೇಳ್ತಾ ಇದ್ರು, ಆಯ್ತು ನಾನು ಬರ್ತೇನೆ ಅಂತ. ಹೌದು ಯಾಕೆ ಸ್ವಾಮಿ ಯಾಕೆ ಹೇಳ್ತೀರಾ? ಇಲ್ಲಪ್ಪ, ಸೂರ್ಯನಲ್ಲಿ ಸುಶಿರ ಕಾಣತಾ ಇದೆ, ತೂತು ಕಾಣತಾ ಇದೆ. ಸೂರ್ಯನಲ್ಲಿ ತೂತು ಕಾಣುವುದು, ಇವೆಲ್ಲವೂ ಕೂಡ ಮರಣಕ್ಕೆ ಚಿಹ್ನೆಗಳು ಎಲ್ಲ ಹೇಳ್ತಾ ಇದ್ರಂತವ್ರು ಸ್ಪಷ್ಟವಾಗಿ. ಅಪ್ಪ ಈಗ ಆಗ್ತಾ ಇದೆ, ನಾ ಹೊರಡುತ್ತೇನೆ ಅಂತ ಕೊನೆ ಕಾಲದಲ್ಲಿ ಎಲ್ಲ ಹೇಳಿದ್ರು. ಇದು ನಮಗೆ ಬೇಕಾದ ಬುದ್ಧಿ. ಯಾರಿಗೆ? ಸಾಧನೆ ಮಾಡಬೇಕೆಂಬುವರಿಗೆ. ಇಲ್ಲ ತಿಳ್ಕೊಂಡ ಕಾಲಕ್ಕಿಂತ ಒಂದೇ ಒದ್ದಾಟ, ಅಯ್ಯೋ ಹೋಗ್ತೇನಲ್ಲ ಹೋಗ್ತೇನಲ್ಲ ಅಂತವ್ರಿಗೆ ಬೇಡ. ಅದು ಯಾವಾಗಾದ್ರೂ ಹೋದ್ರೂ ಪರವಾಗಿಲ್ಲ, ಪ್ರಾಣ ಸುಖವಾಗಿ ಹೋಗ್ಬೋದು. ಇದು ಸಾಧನೆ ಆದಷ್ಟು ಬೇಗ ಮಾಡಬೇಕು ಅನ್ನೋರಿಗೆ ಇದು ಉಪಕಾರ ಆಗುತ್ತೆ. ಅವಾಗ ಏನ್ ಮಾಡಬೇಕು? ಗತ ಸಾಧ್ವಾದ ಭಯವನ್ನ ಬಿಡಬೇಕಂತೆ. ಚಿನ್ಯಾತ್ ಅಸಂಗ ಶಸ್ತ್ರೇಣ ಸ್ಪೃಹಾಂ ದೇಹೇ ಅನುಯೇಷತಂ. ಅಸಂಗ ಶಸ್ತ್ರದಿಂದ ಕಡಿಯಬೇಕಂತೆ. ಅಸಂಗ ಶಸ್ತ್ರ ಅಂದ್ರೆ ಎಲ್ಲ ಬಿಡೋದು. ಅಥವಾ ನೋಡಿ, ಒಂದು ಬಿಡಬೇಕಾದ್ರೆ ಇನ್ನೊಂದು ಹಿಡಿಬೇಕು. ಪಾತ್ರೆ ಇದೆ, ಪಾತ್ರೆಯಲ್ಲಿ ಒಂದು ಪದಾರ್ಥ ತುಂಬಬೇಕಾದರೆ ಇದ್ದ ಪದಾರ್ಥ ತೆಗೆದು ಹಾಕ್ಬೇಕು. ಹೌದಲ್ವ? ಪಾತ್ರೆಯಲ್ಲಿ ಯಾವ ಪದಾರ್ಥವೂ ಇಲ್ಲದೆ ಪಾತ್ರೆಗೆ ಸಂಬಂಧ ಬರಲ್ಲ. ಪದಾರ್ಥದ ಸಂಬಂಧ ಬರಬೇಕಾದ್ರೆ ಪಾತ್ರೆಗೆ ಅಂಟಿಕೊಂಡೇ ಬರಬೇಕು. ಹಾಗಾದರೆ ನಮಗೆ ಪದಾರ್ಥಗಳ ಅಂಟು ಹೋಗಬೇಕಾದರೆ ಇನ್ಯಾವುದರದ್ದು ಅಂಟು ಬರಬೇಕು? ಯಾವುದರದ್ದು? ಅಸಂಗ. ಅ ಅಂದ್ರೆ ಬ್ರಹ್ಮ. ಆತನ ಸಂಘ ಇಟ್ಟುಕೊಂಡ್ರೆ ಮಿಕ್ಕದರ ಸಂಘ ಕಡಿದು ಹೋಗುತ್ತೆ. ಅದು ಅಸಂಗ ಶಸ್ತ್ರ ಅಂತ. ಅಸಂಗ ಅಂದ್ರೆ ಸಾಮಾನ್ಯ ಎಲ್ಲ ಬಿಡೋದು ಅಂತ. ಎಲ್ಲ ಬಿಡ್ಲಿಕ್ಕೆ ಹೋದ್ರೆ ಆಗಲ್ಲ. ಅವನ ಪಾದ ಹಿಡಿದರೆ, ಅವನ ಸಂಘ ಮಾಡಿದರೆ ಅವ ಮಿಕ್ಕ ಸಂಘ ಬಿಡುತ್ತಾನೆ. ಅದು ಶಸ್ತ್ರವಂತೆ. ಅಂಥ ಶಸ್ತ್ರದಿಂದ ದೇಹೇ ಸ್ಪೃಹ. ದೇಹದಲ್ಲಿ ತುಂಬಾ ಅಭಿಮಾನ ಬೆಳೆದಿರುತ್ತೆ. ನನಗಿರಬೇಕು, ಇದು ಬೇಕು, ಇದು ಬಹಳ ಚೆನ್ನಾಗಿರಬೇಕು ಅಂತ ದೇಹದ ಮೇಲೆ ಅದರನ್ನ ಕತ್ತರಿಸಿ ಹಾಕಬೇಕು. ಅನು ಏತಂ. ಈ ದೇಹಕ್ಕೆ ಅನುಸರಿಸಿ ಬಂದಂತಹ ಎಲ್ಲಾ ಪದಾರ್ಥಗಳು ಎಲ್ಲದರ ಮೇಲೆ ಆ ವ್ಯಾಮೋಹ ತಾನು ಕತ್ತರಿಸಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಹೋಗುತ್ತಾ ಏನೋ ಹೇಳ್ತಾ ಇದ್ದೀರಾ? ದೇಹದ ಮೇಲೆ, ಅದ ಮೇಲೆ, ಪಕ್ಕದಿರ ವಸ್ತುಗಳ ಮೇಲೆ, ನಮ್ಮವರ ಮೇಲೆ ಮೋಹ ಹೋಗುತ್ತಾ? ಅಂದ್ರೆ ಹೋಗತ್ತು ನೋಡಿ ಅಂದ್ರು. ನಮಗೆ ಅನುಭವ ಬಂತು ಚೂರು ಅಲ್ಲಿ. ಎಲ್ಲಿ ಅಂದ್ರೆ ಪ್ರಾಯಶಃ ನೆನಪಿರಬಹುದು, ನೀರು ತುಂಬಾ ಬಂದಿತ್ತು ಮಂತ್ರಾಲಯದಲ್ಲಿ. ತುಂಬಾ ಫುಲ್ ಫ್ಲಡ್ಸ್ ಬಂದ್ಬಿಡ್ತು. ಪಕ್ಕದಲ್ಲಿರುವ ಊರು ಕರ್ನೂಲು, ಅದಕ್ಕೂ ಬಂತು. ಆ ನೀರು ಬಂದಾಗ ನಾನಲ್ಲೇ ಇದ್ದೆ. ಬೆಂಗಳೂರಲ್ಲೇ ಇದ್ದದ್ದು. ಯಾವುದೋ ಕೆಲಸಕ್ಕೆ ಹೋದ್ರೆ ಸಿಕ್ಕಾಕೊಂಡ್ಬಿಟ್ರು ಅಲ್ಲಿ. ಪುರಾಣಗಳಲ್ಲಿ ಬರ್ತಾ ಇರುತ್ತೆ, ಈ ಬಂಡಿಗಳೆಲ್ಲ ನಾವೆಗಳಾದವು. ನಾವು ನಡೆದಾಡದಂತ ರೋಡ್ ಅಲ್ಲಿ 6 ಅಡಿ ನೀರು, ಅಲ್ಲಿ ನಾವೆಗಳು ಹಾಕೊಂಡು ತಿರುಗಾಡಿದ್ರು. ಎಲ್ಲ ಎಷ್ಟು ಅಂದರೆ ಅಲ್ಲಿ ನನಗೆ ವೈರಾಗ್ಯದ ಪರಿಚಯ ಚೆನ್ನಾಗಾಯಿತು. ಜನಗಳಿಗೂ ವೈರಾಗ್ಯ ಬರುತ್ತೆ ಎಂಬುದು. ಆಗಲೇ ಫೆಬ್ರವರಿ ಪ್ರಾಂತಕ್ಕೆಲ್ಲ ಬಂದದ್ದು. ಫೆಬ್ರವರಿಯು ಸೆಪ್ಟೆಂಬರ್ ಅಲ್ಲಿ ಬಂತು. ಸೆಪ್ಟೆಂಬರ್ ಅಲ್ಲ, ಹೌದಾ? ಸರಿ ಸರಿ. ಆಗ ಎಲ್ಲರೂ ಕೂಡ ಮನೆಯಲ್ಲಿ ಅಕ್ಕಿ ಇಟ್ಟುಕೊಂಡಿದ್ದಾರೆ. ಪಕ್ಕದ ಮನೆಯಲ್ಲಿ ನೋಡ್ತಾ ಇದ್ರು, ಅಕ್ಕಿ ತುಂಬಾ ಒಂದು 10 ಮೂಟೆ ಹಾಕಿಸ್ಕೊಂಡಿದ್ದಾರೆ. ಕಣ್ಣೆದುರುಗೇನೆ ನೀರು ಬರ್ತಾ ಇದೆ, ಎಲ್ಲ ಅಕ್ಕಿ ಮೂಟೆ ಕವಿಸ್ತಾ ಇದೆ. ಕಂಪ್ಯೂಟರು ಎಲ್ಲ ಇದೆ, ಕಣ್ಣೆದುರಿಗೆ ಹೋಗ್ತಾ ಇದೆ. ಆದ್ರೆ ಯಾರು ಕೂಡ ಒಳಗೆ ಹೋಗಿ ರಕ್ಷಣೆ ಮಾಡ್ಲಿಕ್ಕೆ ಹೋಗಿಲ್ಲ. ಏನು ನೋಡಿ, ಅದರಲ್ಲಿ ನಮ್ಮ ಸುತ್ತ ಇರುವ ಪದಾರ್ಥಗಳ ಮೇಲೆ ವ್ಯಾಮೋಹ ನಮಗೆ. ಯಾರಾದ್ರೂ ಕೇಳದೆ ಕೊಡ್ತೀವೋ ಒಂದು ಅಕ್ಕಿ ಮೂಟೆ, ಏ ಬೇಕ್ರಿ? ಆದ್ರೆ ಹೋಯಿತು. ನಾನು ನಮ್ಮವರು ಉಳಿದ್ರೆ ಸಾಕು ಅಂತ ಮಹಡಿ ಬೇರಿದ್ದೆಲ್ಲರೂ ಕೂಡ. ಮೂರನೇ ಅಂತಸ್ತಿಗೆ ಏರಿದ್ರೆ ಅವರ ಕಾಲುವರೆಗೆ ನೀರು ಬಂದಿತ್ತು. ಮೂರನೇ ಅಂತಸ್ತಿನಲ್ಲಿ ಚೂರು ನೀರು, ಅಲ್ಲಿಂದಲೇ ನೀರು ತಗೋಬಹುದು. ಚೆನ್ನಾಗಿ ಅನುಕೂಲವಾಗಿತ್ತು, ಅಷ್ಟು ಮೇಲೆ ಬಂದಿತ್ತು. ಇಷ್ಟು ಬಂದಾಗ ಮಂತ್ರಾಲಯದಲ್ಲಿ ಅಲ್ಲಿ ರಿಲೇ ಕೊಡ್ತಾ ಇದ್ದಾರೆ. ಪಾಪ ಒಬ್ಬ ವ್ಯಕ್ತಿ ಹೇಳ್ತಾನೆ, ನೋಡಿ ಪದಾರ್ಥ ಹೋಯಿತು, ನಾನು ನಮ್ಮವರು ಉಳಿದರೆ ಸಾಕು ಅಂತ ಬಂತು. ಅದರಲ್ಲಿ ಕೂಡ ನೀರು ಮೂರನೇ ಅಂತಸ್ತೆಯ ಮೇಲೆ ಬಂತು, ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಐದೇ ಜನ ಇದ್ದಾರೆ. ಒಂದು ಮೂರನೇ ಅಂತಸ್ತಿನ ಮೇಲೆ ಒಂದು ಚಿಕ್ಕ ಗೋಡೆ ತರ ಇದೆ, ಅಂದ್ರೆ ಚೂರು ಟ್ಯಾಂಕ್ ಇಟ್ಟದ್ದು. ಅಲ್ಲಿ ಹೋದ್ರೆ ಒಬ್ಬನೇ ನಿಲ್ಲಕ್ಕೆ ಸಾಧ್ಯ, ಅಲ್ಲಿಗಿನ ನೀರು ಬರಲಿಲ್ಲ. ಆರು ಜನ ಇದ್ದಾರೆ, ಯಾರು ಹೋಗಬೇಕು? ಎಲ್ಲರೂ ನೋಡ್ತಾ ಇದ್ದಾರೆ ಯಾರ ಪ್ರಾಣ ಅವರಿಗೆ ಹೆಚ್ಚು. ಅದರಲ್ಲಿ ಒಬ್ಬ ಹೇಳ್ತಾನೆ, ನನ್ನವರನ್ನ ನನ್ನ ಕಣ್ಣೆದುರಿಗೆ ಕಳ್ಕೊಂಡೆ, ನಾನು ಮೇಲೆ ಕೂತಿದ್ದೇನೆ, ಎಲ್ಲರೂ ಕೊಚ್ಚಿಕೊಂಡು ಹೋದ್ರು. ಯಾಕಪ್ಪ, ನೀನಿಬ್ಬರು ನೇರ್ಕೋದಾಗಿತ್ತಲ್ಲ, ನನ್ನ ಪ್ರಾಣದ ಮೇಲೆ ನನಗೆ ಅಭಿಮಾನ ಜಾಸ್ತಿ, ಅದಕ್ಕೆ ಬಿಟ್ಟೆ. ನೋಡಿ, ಇದು ಬಂತಲ್ಲಿ ಪ್ರಾಕ್ಟಿಕಲ್ಲಿ ಎಫೆಕ್ಟ್. ನಾನು ಮುಖ್ಯ, ಅದಾದ ಮೇಲೆ ನನ್ನವರು ಮುಖ್ಯ, ಅದಾದ ಮೇಲೆ ಪದಾರ್ಥಗಳು ಮುಖ್ಯ. ನಾನು ಮುಖ್ಯ, ಯಾರಾದರೂ ಬಂದು ನಿಮ್ ಕೈ ಕೊಡ್ತೀರಾ ಸ್ವಲ್ಪ, ಆಪರೇಷನ್ ಮಾಡಿ ತೆಗಿತೀವಿ. ಸಾರಿ ಕೊಡ್ತಾರೆ, ಕೋಟಿ ರೂಪಾಯಿ ಕೊಟ್ಟರು ಕೊಡಲ್ಲ. ಅದೇ ಡಾಕ್ಟರ್ ಕೇಳಿದ್ರು, ಶುಗರ್ ಬಂದಿದೆ, ಕೈ ಕೊಳತಿದೆ, ಕೈ ಕತ್ತರಿಸಬೇಕು, ಇಲ್ಲದಿದ್ರೆ ಪೂರ್ತಿ ದೇಹ ಹೋಗುತ್ತೆ, ನೀನೇ ಹೋಗ್ತೀಯ. ಪರವಾಗಿಲ್ಲ, ತೆಗೆದು ಬಿಡಿ ಅಲ್ವೋ, ಕೈ ತೆಗೆದು ಬಿಡಿ, ಅಡ್ಡಿ ಇಲ್ಲ, ನೋ ಪ್ರಾಬ್ಲಮ್, ಸಿಗ್ನೇಚರ್ ಮಾಡಿ ಕೊಡ್ತಾರೆ. ನಾನು ಇರಬೇಕಾದ್ರೆ ಕೈ ಹೋದ್ರು ಅಡ್ಡಿ ಇಲ್ಲ. ಆದರೆ ಎಲ್ಲವೂ ಇಂಪಾರ್ಟೆಂಟ್, ಆದರೆ ಸಮಯ ಬಂದರೆ ಎಲ್ಲ ಬಿಡಲಿಕ್ಕೂ ಸಿದ್ಧ. ಇದೇ ಆಗುತ್ತೆ ಕೊನೆಯ ಕಾಲ, ಪ್ರಾಣ ಹೋಗುತ್ತೆ ಅಂದಾಗ ಎಲ್ಲವೂ ಬಿಡಲಿಕ್ಕೆ ಸಿದ್ಧ ಆಗ್ತಾರೆ ವ್ಯಕ್ತಿ. ಸಾವಿನ ನೆನಪಾಗಬೇಕಷ್ಟೇ, ಅದು ಕಡತಾ ಇದ್ದಾರೆ. ಚಿರ್ಯಾತ್ ಅಸಂಗ ಶಸ್ತ್ರೇಣ ಸ್ಪೃಹಾನ್ ದೇಹೆ ಅನುಯೇಚಕಂ ಗೃಹಾತ್ ಪ್ರವರಜಿತ ಧೀರ. ಧೀರನಾಗಬೇಕಂತೆ, ದೇವರ ಚಿಂತನೆಯನ್ನು ಮಾಡ್ತಾ ಇರಬೇಕಂತೆ. ನಂತರ ಮನೆ ಬಿಟ್ಟು ಹೊರಡಬೇಕಂತೆ. ಕೊನೆಯ ಕಾಲಕ್ಕೆ ಮನೆಯಲ್ಲೇ ಇರಬೇಡಿ, ಸಾಮಾನ್ಯವಾಗಿ ಹೇಳುತ್ತಾರೆ. ಬಹಳ ದೊಡ್ಡವರಿಗಾದ್ರೂ ಅಡ್ಡಿ ಇಲ್ಲ, ಸಾಮಾನ್ಯವಾಗಿ ಚೂರು ಮನೆ ಬಿಟ್ಟು ಹೊರಗೆ ಬನ್ನಿ ಅಂತ ಹೇಳ್ತಾರೆ. ಮನೆಯಲ್ಲಿ ಹೋದ್ರೆ ಮನೆಯವರಿಗೆ ಕಷ್ಟ, ಒಂದಾರು ತಿಂಗಳು ಏಳು ತಿಂಗಳು ಎಲ್ಲ ಮುಚ್ಚಾಕ್ಬೇಕಾಗುತ್ತೆ. ಅದಕ್ಕೆ ಮನೆ ಹೊರಬಂದು ಪ್ರಾಣ ಬಿಟ್ರೆ ಅವರಿಗೂ ಅನುಕೂಲ, ನಮಗೂ ಅನುಕೂಲ. ಅದಕ್ಕೆ ಗೃಹಾತ್ ಪ್ರವರಜಿತ ಚೆನ್ನಾಗಿ ಬಿಟ್ಟು ಬಿಡಬೇಕಂತೆ. ಪುಣ್ಯತೀರ್ಥ ಜಲಾಪ್ತ ತೀರ್ಥ ಕ್ಷೇತ್ರಗಳಲ್ಲಿ ವಾಸ ಮಾಡಬೇಕಂತೆ ಕೊನೆಯ ಕಾಲದಲ್ಲಿ. ಪುಣ್ಯತೀರ್ಥಗಳಲ್ಲಿ ಚೆನ್ನಾಗಿ ನಡಿ. ಪುಣ್ಯ ತೀರ್ಥ ಜಲ ಆಪ್ಲುತ ಅಂದ್ರು. ಆಪ್ಲುತ ಬರೀ ಕೃತ ಅಂತ ಹೇಳಿಲ್ಲ, ಒಂದು ಮುಳುಗು ಹಾಕಿ ಅಂತ ಹೇಳಿಲ್ಲ, ಚೆನ್ನಾಗಿ ಸ್ನಾನ ಮಾಡಿ. ಎಷ್ಟು ಚೆನ್ನಾಗಿ ಸ್ನಾನ ಮಾಡಬೇಕು? ಮನಸ್ಸಿನ ಕಲ್ಮಶಗಳು ಕೊಚ್ಚಿ ಹೋಗುವ ರೀತಿಯಲ್ಲಿ ಸ್ನಾನ ಮಾಡಿ. ನಂತರ ಶುಚೌ ವಿವಿಷ್ಟ ಆಸೀನ ವಿಧಿವತ್ ಕಲ್ಪಿತಾಸನೆ, ಶುಚಿಯಾಗಿ ಒಳ್ಳೆ ಏಕಾಂತ ಸ್ಥಾನದಲ್ಲಿ ಇರಬೇಕು. ಮತ್ತು ಏನು ವಿಧಿಪೂರ್ವಕವಾಗಿ ಆಸನಗಳನ್ನು ಹೇಳಿದ್ದಾರೆ, ಆಸನಗಳಲ್ಲಿ ಕೂಡಬೇಕು. ಅದಕ್ಕೆ ಈಗಲಿಂದ ನಾವು ಹೇಗೆ ಮಧ್ಯಾಹ್ನಕ್ಕೆ ಹಸಿವೆ ಆಗುತ್ತೆ ಅಂದ್ರೆ ಬೆಳಿಗ್ಗೆಯಿಂದ ಕ್ಯಾರೇಜ್ ಬಾಕ್ಸ್ ತಗೊಂಡು ಹೋಗ್ತಾರೋ ಆ ತರ, ಕೊನೆಯ ಕಾಲಕ್ಕೆ ನಮಗೆ ಸಿದ್ಧಿ ಬರಬೇಕಾದ್ರೆ ಈಗಿಂದಲೇನೆ ಚೂರು ಚೂರು ಪ್ರಯತ್ನ ಮಾಡಬೇಕಂತೆ. ಏನದು ಅಂದರೆ ಆಸನ ಸಿದ್ಧಿ ಬರಬೇಕು. ಆಸನ ಸಿದ್ಧಿ ಅಂದರೆ ಎಂಟು ಒಂಬತ್ತು ಗಂಟೆ ಕೂತರೂ ಕೂಡ ಕೈಕಾಲು ಅಲುಗಾಡಿಸದೆ ಕೂಡಬೇಕು, ನೋವಿಲ್ಲದೆ ಕೂಡಬೇಕು. ಒಮ್ಮೆಲೆ ಕೂತರೆ ಕೃಷ್ಣಾರ್ಪಣ ಮತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಹೇಳಲಿಕ್ಕಾಗಲ್ಲ. ಹಾಗಲ್ಲ, ದಿನ ದಿನ ಆಗು ದಿನ ಆಗು ಚೂರು 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 ಜಾಸ್ತಿ ಹೊತ್ತು ಕೂಡತಾ ಅಭ್ಯಾಸ ಮಾಡುತ್ತಾ ಬಂದರೆ ಈ ದೇಹಕ್ಕೆ ಅಭ್ಯಾಸ ಪ್ರಧಾನ. ಅದು ಹೇಳುತ್ತೆ, ಏನು ಬೇಕಾದ್ರೂ ಮಾಡ್ತೇನೆ, ನೀವು ಅಭ್ಯಾಸ ಮಾಡಿಸ್ತಾ ಇಲ್ಲ ನನ್ನಿಂದ. ಹೌದಲ್ಲ, ಸತ್ಯವಾದ. ಬೆಂಗಳೂರಲ್ಲಿದ್ದವರಿಗೆ ಈ ಟೆಂಪರೇಚರ್ ಅಭ್ಯಾಸ ಶರೀರಗಳಿಗೆ. ಇದೇ ನೀವು ಶ್ರೀರಂಗಕ್ಕೆ ಹೋದರೆ, ಶ್ರೀರಂಗದಲ್ಲಿ ಬಿಸಿಲು ಕಾಲದಲ್ಲಿ ಹೋದರೆ ಕೃತಾರ್ಪಣ, ಅದು ಎರಡೇ ಕಾಲಕ್ಕೆ ಬಂದ್ರೆ ಮೋಕ್ಷದ ಬರುತ್ತೆ ಅಲ್ಲಿ, ಅಷ್ಟೂ ಬಿಸಿ ಇರುತ್ತೆ. ಹೌದಲ್ವೋ, ಸಾಲ ವಿಪರೀತ ಬಿಸಿ. ಆದರೆ ಅಲ್ಲಿವರನ್ನ ಕೇಳಿದ್ರೆ, ನಾವು ಕೇಳಿದ್ರು ಹೇಗೆ ಬದುಕ್ತಾ ಇದ್ದೀರಾ, ಬಿಸಿಯ ನಿಮಗ? ಇಲ್ಲೇ ಅಯ್ಯೋ, ನಾವು ಇಷ್ಟು ಬಿಸಿ ಇದ್ದೇವೆ, ಗಾಡ್ತಾ ಇದ್ದೇವೆ, ನಿಮಗೇನಿಲ್ವಾ? ಇಲ್ಲಪ್ಪ, ಎಷ್ಟು ವರ್ಷಗಳಿಂದಿದ್ದೇವೆ. ಅಲ್ಲ, ನಮ್ಮ ಕಡೆ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ, ಬೆಂಗಳೂರಿಗೆ ಬರ್ತೀರಾ? ಛೇ, ಬರಲ್ರಿ, ನಮ್ಗೆ ಚೆನ್ನಾಗಿದೆ, ಬಾಡಿ ಸೆಟ್ ಆಗಿದೆ, ಆ ಶರೀರ ಅಭ್ಯಾಸ ಆಗಿದೆ ಅಲ್ಲಿ. ನಾವು ಒಂದು ತೊಲೆ ಸಪ್ತ ಪ್ರಾಕಾರ ನಮಸ್ಕಾರ ಮಾಡಿದರೆ ಅಪ 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 ಅಂತ ಒದಾಡ್ತಾ ಇರ್ತಾರೆ ಮಾಡಿದವರು ಸಾಯಂಕಾಲಕ್ಕೆ. ಅಲ್ಲಿ ಕೆಲವರು ಇದ್ದಾರೆ ನಿತ್ಯವೂ ಸಪ್ತ ಪ್ರಾಕಾರ ನಮಸ್ಕಾರ ಮಾಡುವವರು ಇದ್ದಾರೆ, ಶರೀರ ಅಭ್ಯಾಸ ಮಾಡಿಸಿದ್ದಾರೆ. ಹಾಗೆ ವಿಶೇಷವಾಗಿ ಆಸನ ಸಿದ್ಧಿ ಆಗಬೇಕು, ಆದ ಮೇಲೆ ಪ್ರಾಣ ಶೋಧನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮನೋ ಎಚ್ಚೇತ್ ಜಿತಶ್ವಾಸ, ಈ ಸಬ್ಜೆಕ್ಟ್ ಸಾಮಾನ್ಯ ನಮಗೆಲ್ಲಿ ಬರಲ್ಲ. ಅದು ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತೇವೆ ಅಷ್ಟೇ ಹೊರತು ಹೇಗೆ ಹೇಗೆ ಮಾಡಬೇಕು, ಪ್ರಾಣಾಯಾಮಗಳಲ್ಲಿ ಬಗೆಗಳೆಷ್ಟು, ಯಾವ್ಯಾವ ರೀತಿಯಲ್ಲಿ ಮಾಡಬೇಕು, ಈಗಿಂದ ನಾವು ಅಭ್ಯಾಸ ಮಾಡಬೇಕಾದ ಅವಶ್ಯಕತೆ ಇದೆಯಾ ಇಲ್ಲವಾ ಯಾರೂ ಹೇಳಲ್ಲ ನಿಮಗೆ. ಯಾಕೆ, ಸಬ್ಜೆಕ್ಟೇ ಬೇರೆ. ಆ ಸಬ್ಜೆಕ್ಟ್ ನೀವು ಇದು ಹೇಳಿ ಅಂತ ನೀವು ಕೇಳಲ್ಲ, ಅದೊಂದು ಸಬ್ಜೆಕ್ಟ್ ಇದೆ, ಕೇಳಲೇಬೇಕಾದ ಸಬ್ಜೆಕ್ಟ್ ಅದು. ಯಾವುದು, ಪ್ರಾಣಾಯಾಮ ಧ್ಯಾನ ಇವೆಲ್ಲ ವಿಶೇಷವಾದ ವಿಷಯಗಳು, ತಿಳಿಯಲೇಬೇಕಾದ ವಿಷಯ ಎಂಬುದು ಕೂಡ ನಮಗೆ ಪರಿಚಯ ಇಲ್ಲ. ಆದ್ದರಿಂದ ಪ್ರವಚನಗಳ ಸಬ್ಜೆಕ್ಟ್ ಯಾವಾಗೂ ಭಾರತ ರಾಮಾಯಣ ಅದು ಇದು ಅಂತ ಹಾರಿ ಹೋಗ್ತಾ ಇರುತ್ತೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡುವಂತಹ ಒಂದು ಉಪನ್ಯಾಸ ಎಷ್ಟು ವರ್ಷ ಆಯ್ತು ಸಂಘ ಕಟ್ಟಿ, ಎಲ್ಲಾದ್ರೂ ಆಯ್ತಾ? ಆಗಿಲ್ಲ. ಅದೇ ಹೇಳ್ತಾ ಇದ್ದ, ಅದಾಗಬೇಕು. ಯಾಕಂದರೆ ಬೇಕಾದ್ರೆ ಒಂದು ದಿವಸ ಮಾಡಿ ನೋಡಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾಳೆ ಬೆಳಿಗ್ಗೆ ಕೂತು ನೋಡಿ ಏನು ಮಾಡ್ತೀರಾ. ಎಡ ಹೊಳ್ಳೆಯಿಂದ ಗಾಳಿ ನಿಧಾನವಾಗಿ ಬಿಡಿ, ಬಲ ಹೊಳ್ಳೆಯಿಂದ ತಗೊಳ್ಳಿ, ಮತ್ತು ಬಲ ಹೊಳ್ಳೆಯಿಂದ ಬಿಡಿ, ಮತ್ತು ಎಡಹೊಳ್ಳೆಯನ್ನು ತಗೊಳ್ಳಿ, ಇಷ್ಟು ಸೇರಿದ್ರೆ ಒಂದು ಸರ್ಕಲ್. ಇಂಥದ್ದು ಒಂದು 10-15 ಸುಮ್ಮನೆ ಮಾಡಿ, ಯಾವ ಮಂತ್ರ ತಂತ್ರ ಏನು ಬೇಡ, ಸುಮ್ಮನೆ ಕೂತುಕೊಳ್ಳಿ, ನಿಧಾನವಾಗಿ ಒಳ್ಳೆ ಗಾಳಿಯನ್ನು ಬಿಟ್ಟು ಒಂದು 10-15 ಸಲ ಮಾಡಿದ ಮೇಲೆ ಟೆಸ್ಟ್ ಮಾಡಿ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಏನು. ಹಗೂರಾಗಿರುತ್ತೆ ಅದೇನು ಶರೀರದಲ್ಲಿ ಹೇಗಿರುತ್ತೆ ಅಂದ್ರೆ, ಈ ಏರ್ ಜೆಟ್ ಅಂತ ಕಂಪ್ರೆಸ್ಡ್ ಏರ್ ಹೊಡೆದ್ರೆ ಇಡೀ ತಲೆ ಒಳಗೆಲ್ಲ ಇಟ್ಟು ಯಾರಾದರೂ ಪಂಪ್ ಮಾಡಿದ್ರೆ ಹೇಗಿರುತ್ತೋ, ಬಾಡಿ ಒಳಗೆಲ್ಲ ಒಳ್ಳೆ ಹುರುಪು ಬರುತ್ತೆ, ಸಂತೋಷವಾಗಿರುತ್ತೆ ಅಲ್ಲ. ಗಾಳಿಯನ್ನ ಚೂರು ಹೀಗೆ ಬಿಟ್ರೆ ಹೀಗಾದರೆ, ಇನ್ನು ಪ್ರಾಣಾಯಾಮ ಚೆನ್ನಾಗಿ ಮಾಡಿದರೆ ಆ ಶರೀರದ ಪರಿಸ್ಥಿತಿ ಹೇಗಿರಬೇಕು ಅದೇ ಹೇಳ್ತಾ ಇದ್ದಾರೆ. ಜಿತಶ್ವಾಸ, ಶ್ವಾಸವನ್ನ ಗೆದ್ದರೆ ಅವಾಗೇನಾಗುತ್ತೆ, ಮನಸ್ಸಿನ ನಿಯಮನ ಆಗುತ್ತೆ ಅಂದ್ರು. ಅಲ್ಲ, ಜಿತಶ್ವಾಸ ಅಂದ್ರೆ ಎರಡು ರೀತಿ, ಕೆಲವರು ನಾನೇ ಗಾಳಿಯನ್ನ ಗೆಲ್ತೇನೆ ಅಂತ ಹೋಗುವವರು, ಕೆಲವರು ಗಾಳಿಯೇ ನನ್ನಿಂದ ಗಾಳಿಯನ್ನ ಗೆಲ್ಲಿಸುತ್ತೆ ಅಂತ ಹೋಗುವವರು ಕೆಲವರು. ಎರಡನೆಯವರು ನಾವು, ಗಾಳಿ ಕೂತಿದ್ದಾರಲ್ಲ, ಈ ಗಾಳಿಯನ್ನು ನಂಬಿದರೆ ಈ ಗಾಳಿಯನ್ನು ಕಂಟ್ರೋಲ್ ಮಾಡುತ್ತಾರೆ. ವಾಯುದೇವರ ಸ್ಮರಣೆ ಮಾಡಿದರೆ ಜಡವಾಯುವಿನ ವಿಶೇಷವಾದ ನಿಯಂತ್ರಣ ತಾನಾಗಿ ಬರುತ್ತೆ. ಅವರ ಅಧೀನರಾಗಿ ಪ್ರಾಣಾಯಾಮವನ್ನು ಚೆನ್ನಾಗಿ ಈಗಲಿಂದ ಅಭ್ಯಾಸ ಮಾಡಿದರೆ ಹೊರತು ಕೊನೆ ಕಾಲಕ್ಕೆ ಬರಲ್ಲ, ಆಗಿಂದಾಗ ಅಭ್ಯಾಸ ಮಾಡಿದಲ್ಲಿ ಬರುತ್ತೆ ಪ್ರಾಣಾಯಾಮ. ಆದ್ದರಿಂದ ವಿಶೇಷವಾಗಿ ಶ್ವಾಸವನ್ನ ನಿರೋಧ ಮಾಡಬೇಕು ಚೆನ್ನಾಗಿ ಪ್ರಾಣಾಯಾಮದಲ್ಲಿ. ಅಷ್ಟು ಯಾಕೆ ಇವರು ಪಿರಮಿಡ್ ಧ್ಯಾನ ಕೇಂದ್ರ ಆ ಕೇಂದ್ರ ಈ ಕೇಂದ್ರ ಅಂತ ಇರುತ್ತೆ ಅಲ್ಲ, ಪ್ರಾಕ್ಟಿಕಲಿ ನಾನು ಹೇಳ್ತಾ ಇದ್ದೇನೆ, ಪ್ರಾಕ್ಟಿಕಲಿ ಹೇಳ್ತಾ ಇದ್ದೇನೆ. ತುಂಬಾ ಜನ ನಮ್ಮವರೇ ಬರ್ತಾರೆ, ಮಾಧ್ವರೇ ಬರ್ತಾರೆ, ಹುಡುಗರು ಚಿಕ್ಕ ಚಿಕ್ಕ ಒಳ್ಳೆಯ ಈ ಜಾಗಕ್ಕೆ ಹೋಗೋರೆಲ್ಲ ಬರ್ತಾರೆ. ಒಂದು ಸಲ ಅಂತ ಬಂದು ಕೇಳಿದ್ರು, ನಾನು ಕೇಳಿದೆ ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ, ಇಷ್ಟು ಮಠಗಳಿವೆ, ಇಷ್ಟು ಪ್ರವಚನ ಆಗ್ತಾ ಇದೆ, ಎಲ್ಲ ಇದೆ, ಅಲ್ಲಿ ಯಾಕೆ ಹೋಗ್ತೀರಾ ಅಂದ್ರೆ, ಅವರು ಕೇಳಿದಿಷ್ಟೇ ಕ್ವಶನ್ ಹೀಗಿತ್ತು, ಅಲ್ಲ ಆಚಾರ್ಯ ನಾವು ದುಡಿದು ದುಡಿದು ಬಂದಿರ್ತೇವೆ, ಮನಸ್ಸೆಲ್ಲ ಬೇಜಾರಾಗಿರುತ್ತೆ, ಏನೋ ಒದ್ದಾಡ್ತಾ ಇರ್ತೇವೆ, ಏನೋ ಪ್ರಾಬ್ಲಮ್ಸ್ ಇರುತ್ತೆ, ಸುಸ್ತಾಗಿರುತ್ತೆ, ಅದು ಕಳ್ಕೋಬೇಕು ಅಂತ ನಿಮ್ಮ ಹತ್ರ ಬರ್ತೇವೆ, ನೀವೇನೋ ಹೇಳ್ತಾ ಇರ್ತೀರಾ. ಹೌದಾ, ಅಲ್ಲೇನು ಹೇಳ್ತಾರಪ್ಪ, ಅಲ್ಲೇನಿಲ್ಲ, ಹೋಗ್ತೇವೆ ಹೇಳಿಕೊಡ್ತಾರೆ, ಒಂದು ಪಾಯಿಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಶ್ವಾಸದ ಮೇಲೆ ಮನಸ್ಸಿಡಿ, ಅವ್ರು ಹಾಕ್ತಾನೆ ಶ್ವಾಸದ ಮೇಲೆ ಧ್ಯಾತ ಅಂತ ಹಾಕ್ತಾರೆ, ರೆಡಿಮೇಡ್ ಹಾಕ್ತಾರೆ ಅವರು, ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳ್ತಾರೆ. ಅವ್ರ ಪಾಡಿಗೂ ಬಿಡ್ತಾರೆ, ನಮ್ಮ ಪಾಡಿನ ಕೂತು ಅರ್ಧ ಗಂಟೆ ಆ ಶ್ವಾಸದ ಮೇಲೆ ಮನಸ್ಸಿಟ್ಟು ಬರ್ತಾ ಇರ್ತೇವೆ, ಏನು ಬರುತ್ತೆ ಅದರಿಂದ ಅಂದೆ, ನೀವು ಕೊಡಲಾರದಂತ ಮನಃಶಾಂತಿ ಬರ್ತಾ ಇದೆ ಅಂದ್ರು. ಎಸ್, ಈ ಮುಂದೆ ಕೂತು ಹೇಳ್ತಾ ಇದ್ದೆ ನಾನು, ಮನಸ್ಸು ಹಗುರಾಗ್ತಾ ಇದೆ, ಸಂತೋಷವಾಗಿದೆ, ಎಷ್ಟೋ ಚೆನ್ನಾಗಿದೆ. ಅರ್ಧ ಗಂಟೆ ಕೂತ್ರೆ ಸಾಕಾಗಿದೆ, ಮತ್ತು ಮಾರನೇ ದಿನಕ್ಕೆ ಬ್ಯಾಟ್ರಿ ಚಾರ್ಜ್ ಆಗಿದೆ ಅಂತ ಆಗ್ತಾ ಇದೆ, ನಿಮ್ಮ ಹತ್ರ ಎಲ್ಲಿ ಏನು ಬರ್ತಾ ಇಲ್ಲಲ್ಲ ಅಂತ ಕೇಳಿದ್ರು. ಹೌದು, ನಾವ್ಯಾರು ಅದು ಹೇಳ್ಕೊಡ್ತಾ ಇಲ್ಲ, ಆ ರೀತಿಯಾಗಿ ಹೇಳ್ತಾ ಇಲ್ಲ. ಎಂಥದ್ದು ಅಂದರೆ ನಿಧಿಯನ್ನು ಇಟ್ಟುಕೊಂಡು ಕಳಗೆ ಮೇಲೆ ಭಿಕ್ಷ ಬೀಳುವ ತರ ಆಗಿದೆ, ಬೇರೆಯವರನ್ನೆಲ್ಲ ಕೇಳಿಕೊಳ್ಳಿ. ಆ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರುವಂತವರು ಬರ್ಡೋನಲ್ಲಿರುವಾಗ ಜ್ಯೋತಿಷಕ್ಕೆ ಅಂತ ನನ್ನ ಹತ್ರ ಬರ್ತಾ ಇದ್ರು. ಅದರಲ್ಲಿ ಒಬ್ಬ ಹುಡುಗಿ ಬರ್ತಾ ಇದ್ದವಾಗ್ಲೂ ಕೂಡ, ಆ ಹುಡುಗಿ ಶತ್ರು, ಆ ಹುಡುಗಿ ಏನು ಗೊತ್ತಿಲ್ಲ, ದೇವರು ಯಾವ್ದು ಇದೇನು ಗೊತ್ತಿಲ್ಲ. ಹಾ, ಶ್ವಾಸ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು, ಮಿಕ್ಕ ಹುಡುಗರಿಗೆ ಅದು ಹೇಳಿಕೊಡೋದು, ಇಷ್ಟೇ ಮಾಡ್ತಾ ಇದ್ದು. ಅಲ್ಲ, ಭಾಗವತ ಕಾಲಕ್ಕೆ ಇದ್ಯಾಕೆ ಹೇಳ್ತಾ ಇದ್ದಾರೆ ಅಂತ ಕೇಳ್ತೀರಾ? ಇಲ್ಲ, ಇದು ವಿಶೇಷ ವಿಷಯ ಆದ್ದರಿಂದ ಹೇಳಿದೆ. ಇದು ನಮಗೆ ಗೊತ್ತೇ ಇಲ್ಲ, ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ, ನಮ್ಮವರ ಪಾದ ಹಿಡಿದು ನಾವು ಮಾಡಬೇಕು ಎಂಬುದು ಗೊತ್ತಿಲ್ಲ, ಯಾವಾಗ ಮಾಡಬೇಕಿನ್ನ ವಯಸ್ಸಾಗ್ತಾ ಇದೆ, ದಿನ 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 ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಯಾವಾಗ ಮಾಡಬೇಕು ಇದನ್ನ. ಆ ಕಳಕಳಿಯಿಂದ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ ಅಷ್ಟೆ. ಆ ಹುಡುಗಿ ಒಂದು ಮಾತು ಹೇಳಿದ್ದಕ್ಕೆ ನನಗೆ ಆಶ್ಚರ್ಯ ಆಗ್ಬಿಡ್ತು. ಆಚಾರ್ಯ ಈಗಲೂ ಇದ್ದಾಳೆ ಆ ಹುಡುಗಿ, ನೀವು ಬೇಕು ಅಂದ್ರೆ ಬಂದು ಆ ಉತ್ತರ ಕೊಡ್ತಾಳೆ. ಆ ಹುಡುಗಿ ನನ್ನ ಕೇಳಿದ್ದಿಷ್ಟೇ, ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ, ಎಲ್ಲರ ಕಲ್ಪನೆ ಏನು, ವೃಂದಾವನ ಅಲ್ಲೇ ರಾಯರು ಇರ್ತಾರೆ ಅಂತ, ಅಂದ್ರೆ ಆ ಕಲ್ಲಿನೊಳಗೆ ರಾಯರು ಕೂತಿರ್ತಾರೆ ಅಂತ. ಹೌದಾ, ನಾನು ಹಾಗೆ ಅಂದ್ಕೊಳ್ತಾ ಇದ್ದೆ ಚಿಕ್ಕ ಹುಡುಗಿದ್ದಾಗ, ರಾಯರು ಕೊನೆ ಕಾಲದಲ್ಲಿ ಆ ಕಲ್ಲಿನೊಳಗೆ ಕೂಡಿಸಿಟ್ಟು ಮುಚ್ಚಿಟ್ಟಿದ್ದಾರೆ, ಅಲ್ಲೇ ಕೂತಿದ್ದಾರೆ ಅಂತ. ಆದ ಮೇಲೆ ಗೊತ್ತಾಯ್ತು, ಭೂಮಿ ಒಳಗೆಲ್ಲೋ ಕೂಡಿಸಿರ್ತಾರೆ, ಮೇಲೆ ವೃಂದಾವನ ಇಟ್ಟಿದ್ದು ಅಂತ. ಆ ಹುಡುಗಿ ಅದೇನು ಗೊತ್ತಿಲ್ಲ, ನಾನು ರಾಯರತ್ರ ಹೋದೆ, ರಾಯರತ್ರ ಧ್ಯಾನ ಮಾಡ್ತಾ ಕೂತೆ, ನಾನು ಈ ಧ್ಯಾನ ಮಾಡ್ತಾ ಕೂತಾಗ ಎಲ್ಲೋ ಭೂಮಿ ಒಳಗಿಂದ ಮಾತು ಕೇಳಿಸ್ತಾ ಇದೆ, ರಾಯರು ಎದುರಿಗಿದ್ದಾರ ಭೂಮಿ ಒಳಗಿದ್ದಾರ ಹೇಳಿ. ನಾಚಿಕೆ ಆಗೋಲ್ಲ ನಮಗೆ, ಯಾರ್ಯಾರೋ ಯಾರ್ಯಾರು ಅನುಭವಗಳನ್ನು ಪಡೀತಾ ಇದ್ರೆ, ಇಷ್ಟು ಶಾಸ್ತ್ರ ತಿರುಗಾಕಿ ಮುರುಗಾಕಿ ಮಂಗಳಗಳು ಮಾಡಿ ಎಲ್ಲ ಮಾಡಿ ಚೂರು ಅನುಭವವನ್ನು ಸತ್ತು ಹೋದ್ರೆ ಯಾಕೆ ನಮ್ಮ ಬದುಕು? ಹೌದಲ್ಲ, ಆಲೋಚನೆ ಮಾಡಿ. ನಾ ಅನ್ನದು ನಿಮಗೆ ತಪ್ಪಾಗಿ ತೋರುತ್ತೇನೋ ಗೊತ್ತಿಲ್ಲ, ಪ್ರಾಕ್ಟಿಕಲಿ ಎಸ್, ಆ ಹುಡುಗಿ ಹೇಳಿದಾಗ ತಲೆ ತಗ್ಗಿಸಬೇಕಾಗಿತ್ತು. ಹೌದಮ್ಮ, ರಾಯರ ಒಳಗೆ ಇದ್ದಾರೆ, ನನಗೆ ಆಶ್ಚರ್ಯ ಆಯಿತು. ಆ ಹುಡುಗಿ ಅನುಭವ ಅಂತಲ್ಲ, ಎಷ್ಟೋ ಜನ ಇದ್ದಾರೆ ಹೀಗೆ ಮಾಡುವವರು. ಆದ ಮೇಲೆ ಪರಿವರ್ತನಾಗಿ ನಮ್ಮ ಶಾಸ್ತ್ರಕ್ಕೆ ಬಂದು, ಅಯ್ಯೋ ಇಷ್ಟು ನಿಧಿ ಇದೆ, ಇದನ್ನು ಆ ರೀತಿಯಾಗಿ ಬೆಳೆಸಿದರೆ ಏನು ಸುದ್ದಿ ಬರುತ್ತೆ ಅಂತ ಆ ರೀತಿ ಪ್ರವರ್ತನೆ ಮಾಡುವವರು ತುಂಬಾ ಜನ ಇದ್ದಾರೆ. ಆದ ಕಾರಣ ಬರೀ ಸಬ್ಜೆಕ್ಟ್ ತಿಳ್ಕೊಂಡು ಇದೊಂದು ಪೇಪರ್ ಇಲ್ಲ, ನಮಗೆ ಸಿಲೆಬಸ್ ಪೇಪರ್ ಇನ್ನೊಂದಿದೆ, ಒಳಗೆ ಆಳವಾಗಿ ಹೊಕ್ಕಬೇಕಾದಂಥದ್ದಿದೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇ ಎರಡನೇ ಸ್ಕಂದ ಉತ್ತರ ಕೊಡುವ ಕಾರಣಕ್ಕೆ ಆದಿಯಲ್ಲೇ ಹೇಳ್ತಾ ಇದ್ದಾರಪ್ಪ. ಆ ದೇವರ ಕುರಿತು ವಿಶೇಷವಾಗಿ ಮನಸ್ಸನ್ನು ನಿಲ್ಲಿಸಿ ಬ್ರಹ್ಮ ಬೀಜಂ ಅನುಸ್ಮರಣ್, ದೇವರ ಕುರಿತಾದ ವಿಶೇಷ ಚಿಂತನೆಯನ್ನು ಮಾಡಿ, ಬ್ರಹ್ಮ ಬೀಜ ಅಂದ್ರೆ ಓಂಕಾರ, ಓಂಕಾರವನ್ನ ಉಚ್ಚಾರ ಮಾಡುತ್ತಾ ಶ್ವಾಸದ ಮೂಲಕ ಓಂಕಾರವನ್ನ ಉಚ್ಚಾರ ಮಾಡುತ್ತಾ ಶ್ವಾಸದಲ್ಲಿ ನೋಡಿ, ಶ್ವಾಸದೊಳಗೆ ವಾಯುದೇವರ ಸಂಚಾರ, ಆ ಶ್ವಾಸದಲ್ಲಿ ಓಂಕಾರದ ಉಚ್ಚಾರ, ಅಲ್ಲೇ ಹಂಸಸ್ಸೋಹಂ ಸ್ವಾಹ ಅಂತ ಬರ್ತಾ ಇದೆ. ಅಂದ್ರೆ ಹಂಸ ಮಂತ್ರದ ಮೇಲೆ ವಿಶೇಷವಾಗಿ ಚಿಂತನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಂತರ ನಿಯಚ್ಛೇದ ವಿಷಯಭ್ಯೋ ಅಕ್ಷಾನ್ ಮನಸಾ ಬುದ್ಧಿಸಾರದಿ, ಮನಸ್ಸಿನಿಂದ ವಿಶೇಷವಾಗಿ ಈ ಮನಸ್ಸನ್ನು ಎಲ್ಲಾ ಕಡೆ ಹೋಗ್ತಾ ಇರುತ್ತೆ, ಇಂದ್ರಿಯಗಳು ಎಲ್ಲ ಕಡೆ ಹೋಗುತ್ತೆ, ಯಾವುದರ ಮೂಲಕ, ಮನಸ್ಸಿನ ಮೂಲಕ ಹೋಗ್ತಾ ಇರುತ್ತೆ. ಅದಕ್ಕೆ ಬುದ್ಧಿಯ ಮೂಲಕ ಮನಸ್ಸನ್ನು ನಿಗ್ರಹ ಮಾಡಿ ಆ ಮನಸ್ಸಿನ ಮೂಲಕ ಎಲ್ಲ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು ಹೇಳ್ತಾ ಇದ್ದಾರೆ. ಮನಃ ಕರ್ಮಭಿಃ ಆಕ್ಷಿಪ್ತಂ ಶುಭಾರ್ಥೆ ಧಾರಯಧ್ಯ, ಈ ಮನಸ್ಸು ಎಂಥದ್ದು ಗೊತ್ತೋ, ಅನೇಕ ಕರ್ಮಗಳು, ಹಿಂದಿನ ಎಲ್ಲಾ ಕರ್ಮಗಳ ಪ್ರಭಾವ ಬಿದ್ದು 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 ಸಂಸ್ಕಾರಗಳು ಹುಟ್ಟಿವೆ. ದೇವರನ್ನು ಬಿಟ್ಟು ಎಲ್ಲಾ ಕಡೆ ಇವೇ ನನಗೆ ಸುಖ ಕೊಡುವುದು ಅಂತ ಓಡತಾ ಇರುತ್ತೆ. ಇದು ಅಭ್ಯಾಸ ಆಗಿದೆ ಈ ಮನಸ್ಸಿಗೆ. ಈ ಮನಸ್ಸಿನ ಅಭ್ಯಾಸ ಏನಿದೆ ಇದನ್ನ ತೆಗೆದು ಬಿಡಿ. ಹೇಗೆ ತೆಗಿಬೇಕು? ಪ್ರಾಕ್ಟಿಕಲ್ ಪೇಪರ್ ಹೇಳಿಕೊಡ್ತಾ ಇದ್ದಾರೆ. ಮನಸ್ಸಿನೊಳಗಿರುವ ಕಲ್ಮಶಗಳು ತೆಗಿರಿ. ಹೇಗೆ ಅಂದರೆ, ಧಾರಯೇಧ್ಯ, ನಿಮ್ಮ ಮನಸ್ಸಿನಿಂದ ವಿಶೇಷವಾಗಿ ಧಾರಣೆ ಮಾಡಿ. ಏನು ಧಾರಣೆ? ಧಾರಣೆ ಅಂದರೆ ಹೇಳ್ತಾರೆ, ಖಂಡಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ಬಿಟ್ಟು ಬಿಟ್ಟು ದೇವರ ನೆನಪೇನಿದೆ ಅದು ಖಂಡಸ್ಮೃತಿ, ಇದರನ್ನೇ ಧಾರಣ ಅಂದ್ರು. ಒಂದೇ ಸಮನೆ ದೇವರ ಚಿಂತನೆ ಬಂದರೆ ಅದು ಧ್ಯಾನ ಅಂದ್ರು. ಹೌದಾ? ಯಾರ ಕುರಿತು ಧಾರಣೆ ಮಾಡಬೇಕು, ಯಾರ ರೂಪವನ್ನು ನಾವು ಬಿಟ್ಟು 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 ಚಿಂತನೆ ಮಾಡಬೇಕು ಅಂದರೆ ಆಗ ತೋರಿಕೊಡತಾ ಇದ್ದಾನೆ. ದಶ್ಯಾಂ ಸಂಧಾರ್ಯಮಾಣಾಯ ಯೋಗಿನೋ ಭಕ್ತಿ ಲಕ್ಷಣ ಆಶು ಸಂಬದ್ಧತೆ ಯೋಗ ಆಶ್ರಯಂ ಭದ್ರಮೀಕ್ಷತ. ಇಲ್ಲಿ ಹೇಳ್ತಾ ಇದ್ದಾರೆ, ರಜಸ್ತಮೋಭ್ಯಾಮಾಕ್ಷಿಪ್ತಂ ನಿಗೂಢಂ ಮನಾತ್ಮನ. ನಮ್ಮ ಮನಸ್ಸು ಈ ರಜೋಗುಣ ತಮೋಗುಣದಿಂದ ತುಂಬಿ ಅದರಿಂದಾಗಿ ಎಲ್ಲ ಕಡೆ ಓಡ್ತಾ ಇರುತ್ತೆ, ಮನಸ್ಸಿನ ಕಲ್ಮಶಗಳು ಜಾಸ್ತಿ. ಇಲ್ಲಿ ಪ್ರಶ್ನೆ, ಮೋಕ್ಷ ಬೇಕಾದರೆ ದೇವರ ಚಿಂತನೆ ಬೇಕು, ದೇವರ ಚಿಂತನೆ ಬೇಕಾದರೆ ಮನಸ್ಸು ದೇವರಲ್ಲಿಡಬೇಕು, ಮನಸ್ಸು ದೇವರಲ್ಲಿ ಹೋಗ್ತಾ ಇಲ್ಲ ಅಂಬುದು ದೊಡ್ಡ ಪ್ರಶ್ನೆ. ಯಾಕೆ? ಮನಸ್ಸಿನಲ್ಲಿ ಕಲ್ಮಶಗಳು ಹೋಗಿವೆ ಅಂತ. ಹಾಗಾದರೆ ಮನಸ್ಸಿನ ಕಲ್ಮಶಗಳು ಹೋಗಬೇಕಾದ್ರೆ ಏನು ಮಾಡಬೇಕು? ದೇವರಲ್ಲಿ ಮನಸ್ಸಿಡು ಅಂದ್ರು. ಇದೇನು ಹುಚ್ಚು ಬಿಟ್ರೆ ಮದುವೆ ಆಗುತ್ತೆ, ಮದುವೆ ಆದ್ರೆ ಹುಚ್ಚು ಬಿಡುತ್ತೆ ಅಂತ ಆಯ್ತು. ಮನಸ್ಸು ದೇವರಲ್ಲಿ ಹೋಗ್ತಾ ಇಲ್ಲ ಮಹಾರಾಯರೇ ಅಂದ್ರೆ ದೇವರಲ್ಲಿಡು, ಮನಸ್ಸು ಚೆನ್ನಾಗಾಗುತ್ತೆ ಅಂದ್ರು. ಅವಾಗಂದ್ರು ದೇವರ ಧ್ಯಾನದಿಂದ ಮೋಕ್ಷ ಬರುತ್ತೆ, ಮನಸ್ಸು ದೇವರಲ್ಲಿ ಏಕಪ್ರಕಾರ ನಿಲ್ಲತಾ ಇಲ್ಲಲ್ಲ, ಆದರೆ ಪೂರ ಬರದೇನೆ ಹೋಗ್ತಾ ಇಲ್ಲ, ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಹಾಗೆ ಬರ್ತಾ ಇದೆಯಲ್ಲ, ಅಟ್ಲೀಸ್ಟ್ ದೇವರತ್ತೆ ಒಂದು ಕ್ಷಣ ಬರ್ತಾ ಇದೆ ಮತ್ತು ಒಂದು ಗಂಟೆ ಎಲ್ಲವೂ ಓಡ್ತಾ ಇದೆ, ಅಡ್ಡಿ ಇಲ್ಲ, ಅಷ್ಟಾದ್ರೂ ಲಕ್ಷಣ ಮನಸ್ಸಿಗೆ ಬಂತಲ್ಲ. ಹಾಗಾದರೆ ಆ ಒಂದೊಂದು ನಿಮಿಷ ನಿಮಿಷ ದೇವರನ್ನ ನೋಡಿ 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 ಓಡ್ಲಿ ಮನಸ್ಸು, ಇದನ್ನು ಕಾರಣ ಅಂದ್ರು. ಇದಕ್ಕೆ ಮನಸ್ಸಿನ ಕಲ್ಮಶ ಅಡ್ಡಿ ಆಗಲ್ಲ, ಆ ಕಲ್ಮಶ ಆ ಮನಸ್ಸನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಲಿ, ಆದರೆ ಒಂದು ಕ್ಷಣ ಆದರೂ ದೇವರನ್ನು ನಿಲ್ಲತ್ತಲ್ಲ ಅಷ್ಟು ಸಾಕು ಅಂದ್ರು. ಹಾಗೆ ದಿನ ಇಡೀ ಎಷ್ಟು ಸಾಧ್ಯ ಆದರೆ ಅಷ್ಟು ದೇವರಲ್ಲಿ ಮನಸ್ಸಿಡ್ತಾ ಬನ್ನಿ ಅಂದ್ರು, ಇದನ್ನು ಧಾರಣ ಅಂದ್ರು. ಅದರಿಂದ ಏನಾಗುತ್ತೆ? ಗಚ್ಚೇದ ಧಾರಣೆಯ ಧೀರ ಹಂತಿಯ ತತ್ಕೃತಮ್ಮರ. ಈ ದೇವರ ನೋಡಿ, ಇಲ್ಲಿ ದೇವರ ಗುಣ ರೂಪ ಚಿಂತನೆ ಯಾವುದು ಬರಲಿಲ್ಲ. ಇಲ್ಲಿ ಏನ್ ಬರ್ತಾ ಇದೆ ವಿಶೇಷ ನೋಡಿ, ದೇವರ ರೂಪ ಏನಿದೆಯಲ್ಲ ಅದು ಎಷ್ಟು ಮಂಗಳಕರ ಅಂದರೆ, ಆ ರೂಪವನ್ನು ಚಿಂತನೆ ಮಾಡಿದರೆ ಸಾಕು, ನೋಡ್ತಾ ಇದ್ರೆ ಸಾಕು, ನಮ್ಮ ಮನಸ್ಸಿನ ಕಲ್ಮಶಗಳು ಕೊಚ್ಚಿ ಹೋಗುತ್ತೆ. ಅಷ್ಟು ಪವಿತ್ರವಾದ ದೇವರ ರೂಪ. ಆ ರೂಪವನ್ನ ಚೆನ್ನಾಗಿ ಮನಸ್ಸಲ್ಲಿ ನಿಲ್ಲಿಸಿ ನಿಲ್ಲಿಸಿ ಅಂದ್ರು. ಹೇಳ್ತಾರೆ ಹೇಗೆ ನಿಲ್ಲಿಸಬೇಕು, ಇಡೀ ರೂಪ ನಿಲ್ಲಲ್ಲ ಅಂದರೆ ಏಕೈಕ ಅವಯವಂ ಜಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಮನೋ ನಿರ್ಲಯಂ ಗಿಂತ್ವಾ ತದಕ್ಕಿಂಚಿನ್ನ ಸಂಸ್ಮರೇತ್. ಒಂದೊಂದು ಒಂದೊಂದು ಅವಯವವನ್ನ ಚಿಂತನೆ ಮಾಡ್ತಾ ಬನ್ನಿ, ಪಾದ ಮೊದಲು ಶಿರ ಪರ್ಯಂತ ಒಂದು ಚಿಂತನೆ ಮಾಡಿ ಅದು ಮನಸ್ಸಿಗೆ ಬರ್ತಾ ಇದೆ, ಕಣ್ಣು ಮುಚ್ಚಿಕೊಂಡ್ರೆ ದೇವರ ಪಾದ ಬರ್ತಾ ಇದೆ. ನಂತರ ಮತ್ತು ಅಲ್ಲಿ ಹೇಳ್ತಾರೆ, ಒಂದು ಸಲ ಪಾದವನ್ನ ಹಿಡಿಯಬೇಡಿ, ಪಾದದ ಅಡಿ ಮೊದಲು ಹಿಡಿಯಿರಿ, ನಂತರ ಬೆರಳುಗಳು ಚಿಂತನೆ ಮಾಡಿ, ನಂತರ ಉಗುರನ್ನು ಚಿಂತನೆ ಮಾಡಿ, ನಂತರ ಆ ಉಗುರಿನ ಮೇಲ್ಭಾಗ ಪ್ರಪದ ಅದು ಚಿಂತನೆ ಮಾಡಿ, ದೇವರ ಆ ಕಾಲಿನ ಗಂಟನ್ನು ಚಿಂತನೆ ಮಾಡಿ, ನಂತರ ಕಣಕಾಲು ಮೊಣಕಾಲು ತೊಡೆ ನಾಭಿ ಹಾಗೆ ಮೇಲಕ್ಕೆ ಬನ್ನಿ, ಎಲ್ಲವೂ ತೊಲೆಯಲ್ಲಿ ಏಕಪ್ರಕಾರ ಕೊಡತಾ ಬರಬೇಕು, ದೇವರ ರೂಪ ಮನಸ್ಸಿನಲ್ಲಿ ಮುದ್ರೆ ಆಗಬೇಕು. ಈ ತರ ನೋಡಿ ದೇವರದ್ದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಸಂಧಾರ್ಯ ಮಾಣಾಯ ಅಲ್ಲ, ನಾನೇನು ಮಾಡ್ತಾ ಇಲ್ಲ, ಬರೀ ಆ ರೂಪವನ್ನೇ ನೋಡ್ತಾ 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 ಇದ್ದೇನಲ್ಲ, ಏನಾಗುತ್ತೆ ಅಂದ್ರೆ ಮನಸ್ಸಿನ ಕಲ್ಮಶ ಕೊಚ್ಚಿ ಹೋಗುತ್ತೆ, ರೋಗ ಬಿಡ್ತಾ ಇದೆ, ಊಟ ಸಿಗಬೇಕಲ್ಲ. ಹೇಳ್ತಾರೆ ಯೋಗಿನೋ ಭಕ್ತಿ ಲಕ್ಷಣ ಆಶು ಸಂಪದ್ಧತೆ. ಭಕ್ತಿ ತಾನಾಗಿ ಉಕ್ಕಿ ಹರಿತಾ ಬರುತ್ತಂತೆ. ಮೋಕ್ಷಯೋಗ್ಯ ಜೀವರಿಗೆ ಭಕ್ತಿ ಸಹಜವಾದ ಲಕ್ಷಣ, ಅದು ಉಕ್ಕಿ ಹರಿತಾ ಬರುತ್ತೆ ದೇವರ ಮೇಲೆ. ಆದರೆ ಅಡ್ಡಿ ಇದ್ರೆ ಅಲ್ಲೇ ಇರುತ್ತೆ. ಯಾವಾಗಾದರೆ ನಾವು ದೇವರ ರೂಪವನ್ನ ಏಕಪ್ರಕಾರ ನೋಡಿ 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 ಚಿಂತನೆ ಮಾಡ್ತಾ ಇದ್ರೆ ಅದರಿಂದ ಮನಸ್ಸಿನ ಕಲ್ಮಶಗಳೆಂಬ ಅಡ್ಡಿ ಕುಚ್ಚಿಕೊಂಡು ಹೋಗಿ ಒಳಗಿಂದ ಭಕ್ತಿ ಉಕ್ಕಿ ಹರಿದು ಬರುತ್ತೆ. ಇದೇ ಹೇಳ್ತಾ ಇದ್ದಾರೆ. ಯೋಗ ಆಶು ಸಂಪದ್ಧತೆ, ಭಕ್ತಿ ಯೋಗ ಬೇಗ ಬರುತ್ತೆ. ಯಾರಿಗೆ ಆಶ್ರಯಂ ಭದ್ರಂ ಈಕ್ಷತ. ಈ ನೋಡೋ ಕಾಲಕ್ಕೆ ಸ್ವಲ್ಪ ಸೇರಿಸಿ ನೋಡಿ ಅಂದ್ರು. ಏನ್ ನೋಡಬೇಕು? ಆ ದೇವರ ರೂಪವನ್ನು ನೋಡೋ ಕಾಲಕ್ಕೆ ಇವನು ನನಗೆ ಆಶ್ರಯ, ಇವನ ಕಟಿಯಲ್ಲೇ ನಾನಿದ್ದೇನೆ. ಯಾವ ರೂಪ? ವಿರಾಟ್ ರೂಪ. ಈ ವಿರಾಟ್ ರೂಪದ 16 ಲೋಕಗಳ ಧಾರಣೆ ಮಾಡಿದ್ದಾನಲ್ಲ ಆ ಭಗವಂತ, ತನ್ನ ಕಟಿಯಲ್ಲಿ ಭೂಮಿಯನ್ನು ಧಾರಣೆ ಮಾಡಿದ್ದಾನೆ. ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ನಾನು ದೇವರ ಕಟಿಯಲ್ಲಿದ್ದೇನೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಹಾ, ನನಗೆ ಆಶ್ರಯ, ಎಲ್ಲರಿಗೂ ಆಶ್ರಯ ಇವ. ಅಷ್ಟೇ ಅಲ್ಲ, ಎಂಥ ಆಶ್ರಯ? ಭದ್ರವಾದ ಆಶ್ರಯ. ಇವನತ್ರ ಇದ್ರೆ ಏನು ಹೆದರೆ ಕೈ ಇಲ್ಲ, ಅಂಥ ಆಶ್ರಯ ಇವ ಅಂತ ಎರಡು ಲಕ್ಷಣ. ಆದ ಆಶ್ರಯ, ಭದ್ರವಾದ ಆಶ್ರಯ, ಈ ಎರಡೂ ಲಕ್ಷಣಗಳಿಂದ ಆ ರೂಪವನ್ನ ನೋಡತಾ ನೋಡತಾ ಬಂದರೆ ಭಕ್ತಿ ಎಂಬುದು ನಮ್ಮ ಮನಸ್ಸಿನಲ್ಲಿ ಹುಟ್ಟಿ ಬರುತ್ತೆ ಅಂದ್ರು. ಅಲ್ಲ, ಇಷ್ಟೆಲ್ಲ ಹೇಳಿದ್ದಾರ? ಹೌದು ಹೇಳಿದ್ದಾರೆ. ಸಪ್ತಾಹ ಭಾಗವತದಲ್ಲಿ ಹೇಳದೇ ಇರುವಷ್ಟು ಹೇಳಿದ್ದಾರೆ, ಪುರಸ್ಥಪದಿಯಲ್ಲೂ ಹೇಳದೇ ಇರುವಷ್ಟು ತುಂಬಾ ಹೇಳಿದ್ದಾರೆ. ಹೇಗೆ ಹೇಳಬೇಕು ಭಾಗವತವನ್ನ ಅಂದರೆ, ದಿನಾಗ್ಲೂ ಒಂದೊಂದು ಶ್ಲೋಕ ಹೇಳ್ತಾ ಹೋದರೆ ಆಗ ನಿಮಗೆ ಸರಿಯಾದ ಭಾಗವತದ ಪರಿಚಯ ಆಗುತ್ತೆ. ಇಲ್ಲದಿದ್ದರೆ ಭಾಗವತದಲ್ಲಿ ಏನಡಗಿದೆ ಎಂಬುದು ಗೊತ್ತಿಲ್ಲದೇನೆ ಭಾಗವತ ತುಂಬಾ ಸಲ ಕೇಳಿ ಹೋಗ್ಬಿಟ್ಟಿರ್ತೇವೆ. ಕೊನೆ ಹೋಗೋ ಕಾಲಕ್ಕೆ ಯಾರಾದರೂ ದೇವತೆಗಳು ಕೇಳಿದರೆ ಎಷ್ಟು ಸಲ ಕೇಳಿದ್ದೇವೋ ಭಾಗವತ, ಅಯ್ಯೋ 100 ಸಲ ಕೇಳಿದೆ. ಒಳಗೇನದು ಗೊತ್ತಾ? ಕಥೆ ಗೊತ್ತಷ್ಟೇ. ಒಳಗೆ ತತ್ವಗಳು, ಒಳಗೆ ಏನಿದೆ, ಏನು ಹೇಳಿದ್ದಾರೆ, ಏನು ಮಾಡಬೇಕಂದಿದ್ದಾರೆ, ಅದೆಲ್ಲ ಗೊತ್ತಿಲ್ಲ. ನಾನಿಷ್ಟು ಕೇಳಿದ್ದಾಯ್ತು, ಮಂಗಳ ಮುಗಿತಷ್ಟೇ. ಅದಕ್ಕೆ ಹೇಳ್ತಾ ಇದ್ದ. ಅವಾಗ ರಾಜ ಕೇಳಿದ, ಸರಿ ತುಂಬಾ ಚೆನ್ನಾಗಿದೆ, ದೇವರಲ್ಲೇ ಮನಸ್ಸಿಟ್ರೆ ಅಂದ್ರೆ ಧಾರಣೆ ಮಾಡಿದರೆ, ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ತ ಸಮ್ಮತ, ಸಜ್ಜನರಿಗೆ ಒಪ್ಪಿಗೆ ಆದಂತಹ ಈ ಧಾರಣೆ ಏನಿದೆ ಆ ದೇವರ ಪಾದದಲ್ಲಿ ಇಡಬೇಕು ಅಂತ ಹೇಳಿದಿರಲ್ಲ, ಯಾದೃಶೀವ ಹರೆಯದಾದ್ರೂ ಪುರುಷಸ್ಥ ಮನೋಬಲ, ಮನಸ್ಸಿನ ಮಲವನ್ನೆಲ್ಲ ಕೊಚ್ಚಿ ಹಾಕುವಂತದ್ದು ಆ ಧಾರಣೆ ಏನಿದೆ ಅಲ್ಲ, ಅದು ಯಾದೃಶಿ, ಎಂತ ತಪ್ಪ, ಅದು ಹೇಗ್ ಮಾಡಬೇಕು ಹೇಳಿ ಎಂದ್ರು. ಆಗ ಹೇಳ್ತಾ ಇದ್ದಾರೆ, ಜಿತಾಸನ, ಚೂರು ಆಸನ ಸಿದ್ಧಿ ಪಡ್ಕೊಪ್ಪ, ಜಿತಶ್ವಾಸ, ಶ್ವಾಸದ ಗೆಲ್ಲೋ ಆಗಲಿ ಆಗ್ಲಿ ಇವೆಲ್ಲ ಕೂಡ ಮುಂದಾಗಲಿ, ಅಕ್ಕರವರಿಗೆ ದೇವರ ರೂಪ ಚಿಂತನೆ ಮಾಡೋದು ಬಿಡಬೇಡಿ ಎಂದ್ರು. ಜಿತಸಂಗ ಜಿತೇಂದ್ರಿಯ, ನಾವು ಸಂಘವನ್ನ ಬಿಡಬೇಕು, ಇಂದ್ರಿಯಗಳನ್ನ ಗೆಲ್ಲಬೇಕು, ಇವೆಲ್ಲ ಸಿಲೆಬಸ್ ಇದೆ, ದೇವರು ಕೊಡ್ತಾರೆ, ಅದು ಬರಲಿಕ್ಕೆ ಈ ರೂಪವನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ದೇವ ಮನಸ್ಸಿಡಬೇಕು. ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇ ಧಿಯ, ಸ್ಥೂಲವಾದ ಭಗವದ್ ರೂಪದಲ್ಲಿ ಮನಸ್ಸನ್ನ ಚೆನ್ನಾಗಿ ಧಾರಣೆ ಮಾಡಿ ಅಂದರು. ಹಾ, ಏನಿದು ದೇವರ ಸ್ಥೂಲ ರೂಪ ಹೇಗಿದಿದು ಅಂದ್ರೆ ಹೇಳ್ತಾರೆ, ವಿಶೇಷ ತಸ್ಯ ದೇಹವಯಂ ಸ್ಥವಿಷ್ಟಶ್ಚ ಕವೀಯತಾಂ. ಇದು ದೇವರ ದೇಹವಯ್ಯ, ಇಡೀ ಬ್ರಹ್ಮಾಂಡದ ಆಧಾರವಾದ ರೂಪ ಇದೆ ಇದು. ದೊಡ್ಡದಾದ ರೂಪಗಳಿಗಿಂತ, ಎಲ್ಲಾ ಪದಾರ್ಥಗಳಿಗಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದಾದ ಯಾವ ಪದಾರ್ಥವೂ ಇಲ್ಲ. ಬ್ರಹ್ಮಾಂಡಕ್ಕೂ ಆಧಾರವಾಗಿ ನಿಂತ ಭಗವತ್ ರೂಪ ಇದು. ಯತ್ರ ಇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್, ಅಲ್ಲೇ ನಡೆದುಹೋದದ್ದು, ಈಗ ನಡೆಯುವುದು, ಮುಂದೆ ವಿಶೇಷವಾಗಿ ನಡೆಯುವಂತಹದ್ದು ಎಲ್ಲವೂ ಕೂಡ ಕಾಣಿಸಿಬಿಡುತ್ತೆ. ಅಲ್ಲೇ ಅರ್ಜುನ ಎಲ್ಲವನ್ನ ನೋಡಿದ್ದು, ಕೃಷ್ಣ ಅರ್ಜುನನಿಗೆ ತೋರಿದ ವಿಶ್ವ ರೂಪ ಏನಿದೆ ಅದನ್ನೇ ವಿರಾಟ್ ರೂಪ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಚಿಂತನೆ ಮಾಡಿ ಎಲ್ಲಿ ಮಾಡಬೇಕು ಅಂತ ಮತ್ತು ಪ್ರಶ್ನೆ. ಅದೇನು ಎಲ್ಲಿ ಮಾಡಬೇಕು? ದೇವರು ಎಲ್ಲಿದ್ದಾರೋ ಅಲ್ಲಿ ನೋಡಿ ಚಿಂತನೆ ಮಾಡಬೇಕು. ದೇವರು ಕಾಣುತ್ತಲ್ಲ, ಒಂದು 14 ಲೋಕಗಳಿಗೆ ಆಧಾರವಾದ ದೇವರ ಕಲ್ಪನೆ ಬರುವುದಾದ್ರೂ ಹೇಗೆ? ಬಹಳ ಕಷ್ಟದ ಕೆಲಸ. 40 ಬಿಲ್ಡಿಂಗ್ ನೋಡೋದೇ ಕಷ್ಟ, ತಲೆ ಎತ್ತೇ ಅಯ್ಯೋ ಅಂತ ಬಿದ್ದೋಗ್ತಾ ಇರುತ್ತೆ. ಅಂತಹದ್ದು ಇಡೀ ಸತ್ಯಲೋಕದ ಪರ್ಯಂತ ಇರುವ ದೇವರ ರೂಪ, ಪಾತಾಳ ಪರ್ಯಂತ ಇರುವಂತಹ ದೇವರ ರೂಪ, ಅದು ಚಿಂತನೆ ಮಾಡುವುದು ಹೇಗೆ ಅಂದರೆ ಸುಲಭವಾದ ಮಾರ್ಗ ಹೇಳಿಕೊಡ್ತಾ ಇದ್ದಾರೆ. ಸುಲಭವಾದ ರಾಜಮಾರ್ಗ ಹೇಳೋದರಲ್ಲಿ ರಾಜರು ಶುಕಾಚಾರ್ಯರು ಹೇಳಿಕೊಡ್ತಾ ಇದ್ದಾರೆ. ಅಂಡಕೋಶೆ ಬ್ರಹ್ಮಾಂಡದ ಕೋಶ ಅಷ್ಟೇ ಅಲ್ಲ, ಅಂಡಕೋಶೇ ಇದೊಂದು ಅಂಡಕೋಶ. ಎಂಥದ್ದು? ಅಸ್ಮಿನ್ ಶರೀರೇ, ಇದು ಶರೀರ ದೇವರಿಗೆ, ಇದು ಕೂಡ ಶರೀರವಯ್ಯ, ದೇವರು ವಿಶೇಷವಾಗಿ ಇಲ್ಲಿ ವ್ಯಾಪಿಸಿ ನಿಂತಿದ್ದಾನೆ ಹೇಳ್ತಾ ಇದ್ದಾರೆ. ಆ 14 ಲೋಕಗಳನ್ನು ಧಾರಣ ಮಾಡಿದ ಭಗವದ್ ರೂಪ ಏನಿದೆ, ಆ ಭಗವದ್ ರೂಪವೇ ನಮ್ಮ ಶರೀರವನ್ನು ಧಾರಣೆ ಮಾಡಿದೆ. ಆ ಅಂಡಕೋಶ ಸಪ್ತ ಆವರಣಗಳಿಂದ ಕೂಡಿದ್ದು, ಈ ಅಂಡಕೋಶ ಸಪ್ತ ಆವರಣಗಳಿಂದ ಕೂಡಿತ್ತು, ಸಪ್ತ ಧಾತುಗಳಿಂದ ಕೂಡಿತ್ತು. ಹೇಳ್ತಾ ಇದ್ದಾರೆ, ವೈರಾಜ ಪುರುಷೋ ಯೋತೋ ಭಗವಾನ್ ಧಾರಣಾಶ್ರಯ. ವಿರಾಟರು ಭಗವಂತ ಏನಿದ್ದಾನಲ್ಲ, ಇವನೇ ಈ ಧಾರಣೆಗೆ ಆಶ್ರಯ. ಹಾಗಾದರೆ ಇವನ ಪರಿಚಯ ಮಾಡಿಕೊಡಿ ಎಂದರೆ ಎಲ್ಲವನ್ನ ತೋರಿಸಿಕೊಡ್ತಾ ಇದ್ದಾರೆ. ಇವನ ಕೈಗಳಲ್ಲಿ ಎಲ್ಲಾ ಕಡೆ ಪರ್ವತಗಳು ನದಿಗಳು ಎಲ್ಲ ನಿಂತಿವೆ. ಇವನ ರೂಪದಲ್ಲೇ ಎಲ್ಲ ಭುವನ ನಿಂತಿದೆ. ಇಂಥ ಭಗವದ್ ರೂಪವನ್ನ ಎಲ್ಲೋ ಅಲ್ಲ, ನಿಮ್ಮ ಶರೀರದಲ್ಲೋ ಚಿಂತನೆ ಮಾಡಿ ಎಂದು ಇದಕ್ಕೆ ಇಷ್ಟು ಹೇಳಿ ಕೊನೆಗೆ ಹೇಳುತ್ತಾರೆ. ಈ ರೂಪ ಚಿಂತನೆ ಮಾಡಿದರೆ ಏನು ಫಲ ಬರುತ್ತೆ? ಅದಕ್ಕೆ ಹೇಳಿದ್ರು, ನಿಮಗೆ ಫಲ ಬರೋದು ಆಸೆ ಇರಲಿ, ಫಲ ಪಡೆದವರು ಕುರಿತು ಮೊದಲು ಹೇಳ್ತೇವೆ. ಯಾರು ಮೊದಲು ಫಲ ಪಡೆದವರು? ಈ ರೂಪ ಚಿಂತನೆ ಮಾಡಿ ಅಪರೂಪದ ಫಲ ಪಡೆದವರು ಯಾರು? ಏನ ಫಲ ಅಂದರೆ ಹೇಳ್ತಾರೆ, ಏವಂ ಪುರಾ ಧಾರಣಯ, ಈ ರೂಪದ ಧಾರಣೆ ಮಾಡಿದ್ದರಿಂದ ಆತ್ಮಯೋನಿಹಿ ಬ್ರಹ್ಮದೇವರೇ ನಷ್ಟಾಂ ಸ್ಮೃತಿ ಪ್ರತ್ಯವರುಕ್ತ ತಿಷ್ಟನ್. ಸೃಷ್ಟಿಯನ್ನು ಮಾಡಲಿಕ್ಕೆ ಬೇಕಾದ ಜ್ಞಾನ ತಿರೋಧಾನ ಆಗಿದ್ದವರಿಗೆ ಆ ಜ್ಞಾನ ಪಡೆದರು ಈ ರೂಪದ ಧ್ಯಾನದಿಂದ ಅಂದ್ರು. ಅಂದರೆ ಈ ರೂಪದ ಚಿಂತನೆ ಮಾಡುತ್ತಾ ಬಂದರೆ ನಮಗೆ ಹಿಂದಿನ ಜನ್ಮಗಳಲ್ಲಿ ನಮ್ಮಲ್ಲಿ ಬರುತ್ತೆ, ಈ ಜನ್ಮದಲ್ಲಿ ಇಷ್ಟು ಅಭ್ಯಾಸ ಮಾಡಿದೆ, ಮುಂದಿನ ಜನ್ಮಕ್ಕದು ಕ್ಯಾರಿಯಾನ್ ಆಗುತ್ತೆ, ಹೌದಲ್ವೋ, ಮುಂದೆ ಬರುತ್ತೆ, ಅಲ್ಲೆಲ್ಲ ಹೊಳೆಯುತ್ತೆ. ಹಾ, ಈ ಭಗವತ್ ಚಿಂತನೆ ಮಾಡುತ್ತಾ ಬಂದರೆ ನಮಗೆ ಯಾವ ಯಾವ ಜನ್ಮದಲ್ಲಿ ಏನೇನು ಗುರುಗಳು ಕೊಟ್ಟಿದ್ದಾರೆ ಆ ಜ್ಞಾನವೆಲ್ಲ ಹೊಡೆಯುತ್ತಾ ಬರುತ್ತೆ. ಅಂಥ ಅವರು ಪತ್ತಿದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಹಾಗ ಧ್ಯಾನ ಮಾಡಬೇಕಾದರೆ ಆ ರೂಪ ಎಂಥದ್ದು? ಇನ್ನ ದಾಸರಾಯರು ಇಲ್ಲಿ ಹೇಳಿದ ಅಪರೂಪದವಾದ ವಿಷಯಗಳನ್ನೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಈ ಭಗವಂತನ ಚಿಂತನವನ್ನ ಎಲ್ಲಿ ಚಿಂತನೆ ಯಾವ ಯಾವ ಚಿಂತನೆ ಮಾಡಬೇಕು ಅಂದರೆ ಕ್ರಿಯಾವಸಾನೆ ಪ್ರಯತಸ್ಮರೇತ ಅಂತಾರೆ. ಒಂದೇ ಮಾತು ಹೇಳಿಕೊಟ್ರಿ, ಇಲ್ಲಿ ಎಲ್ಲಾ ಕ್ರಿಯೆಗಳು ಮಾಡುವಾಗ ಇದನ್ನು ಚಿಂತನೆ ಮಾಡಿ ಎಂದರು. ಆಚರಣೆ ಮೊದಲುಕೊಂಡು ಹೊರಗೆ ಮಲಗುವ ಪರ್ಯಂತ ಪ್ರತಿಯೊಂದು ಕ್ಷಣದಲ್ಲಿ ಈ ರೂಪದ ಸ್ಮರಣೆ ಬರಲಿ ಎಂದರು. ಹಾಗಾದರೆ ಈ ಚಿಂತನೆ ಮಾಡಿದರೆ ಏನು ಫಲ ಅಂತ ಹೇಳ್ತಾರೆ. ಅದಕ್ಕೆ ಶೇಷದಾಸರು ಒಂದು ಸುಳಾದಿಯನ್ನು ಮಾಡಿದ್ದಾರೆ. ಆ ಸುಳಾದಿಯ ಹೆಸರು ಜ್ಞಾನ ಯಜ್ಞ ಸುಳಾದಿ ಅಥವಾ ಮಖ ಸುಳಾದಿ ಅಂತ ಹೇಳ್ತಾರೆ. ಅಪರೂಪದ ಚಿಂತನೆಯನ್ನು ಕೊಡ್ತಾರೆ. ಇದನ್ನ ಇದೇ ವಿರಾಟ್ ರೂಪ ನಮ್ಮ ಶರೀರದಲ್ಲಿ ಚಿಂತನೆ ಮಾಡುವ ಕ್ರಮ ಕೊಟ್ಟು ಈ ರೀತಿಯಾಗಿ ಜನ್ಮದೊಳಗೆ ದಿನಾಗೂ ಅಲ್ಲ, ಅವ್ರು ಹೇಳಿದ್ದು ದಿನಾಗೂ ಮಾಡಿ ಒಂದು ವೇಳೆ ಯಾರಾದರೂ ಜನ್ಮದಲ್ಲಿ ಒಮ್ಮೆ ನಾವು ಹೇಳಿದ ಪ್ರಕಾರ ಭಾಗವತ ಹೇಳಿದ ಪ್ರಕಾರ ಇಡೀ ಶರೀರದಲ್ಲಿ ಭಗವಂತನ ರೂಪ ಚಿಂತನೆ ಮಾಡಿ ಎದುರಿಗೆ ಬ್ರಾಹ್ಮಣನಲ್ಲಿ ಚಿಂತನೆ ಮಾಡಿ ಅವರಿಗೆ ತೊಟ್ಟು ನೀರು ಕೊಟ್ಟರೆ ಸಾಕಯ್ಯ, ಬ್ರಹ್ಮಾಂಡ ದಾನ ಕೊಟ್ಟ ಫಲಕ ಸಮವಾಗುವುದು ಅಂತ ಹೇಳ್ತಾರೆ. ಕೊನೆಗೆ ಫಲ ಹೇಳುತ್ತಾರೆ, ಫಲ ಕನ್ನಡದಲ್ಲೇ ಇದೆ, ಹೇಳುತ್ತಾರೆ. ಹರಿಯ ಯಜಿಸು, ಎದುರಿಗಿರುವ ಬ್ರಾಹ್ಮಣರಲ್ಲಿ ಎಲ್ಲರಲ್ಲಿ ನಿನ್ನೊಳಗೆ ದೇವರನ್ನು ಚಿಂತನೆ ಮಾಡಿ ಅಲ್ಲಿ ಊಟ ಮೊದಲಾದ್ರೂ ಕೊಡುವುದು ದೇವರ ಪೂಜಾ. ಈ ರೀತಿ ಆ ವಿರಾಟ್ ರೂಪಕ್ಕೆ ಒಂದು ಸಲ ಪೂಜೆ ಮಾಡು, ಜನ್ಮದಲ್ಲಿ ಒಂದು ಸಲ ಆದರೂ ಮಾಡೋದು ಮಾಡಿದರೆ ಹರಿಯ ಯಜಿಸು ಇನಿತು, ಜನ್ಮದೊಳಗೆ ಒಮ್ಮೆ. ಏನು ಫಲ ಅಂದರೆ ಮರಣೇ ಬಾರದು ದೇಹ ಗುರು ವಿಜಯ ವಿಫಲ ಬಲ್ಲ. ಇಂಥ ಅಪರೂಪದ ಏನು ನಿಧಿಯನ್ನ ಎರಡನೇ ಸ್ಕಂದದಲ್ಲೇ ಕೊಟ್ಟು ಬಿಡ್ತಾ ಇದ್ದಾರೆ. ಅಪ್ಪ ಅಪರೂಪದ ನಿಧಿ, ಇದನ್ನು ಚಿಂತನೆ ಮಾಡಿ, ಈ ಚಿಂತನೆ ಮಾಡಿ ಅಪರೂಪದ ದೇವರ ದರ್ಶನ ಪಡೆದವರೇ ಮೊದಲು ಕಲ್ಲು ಶೇಷದಾಸರು. ಅವರು ತಮ್ಮ ಹತ್ರ ದರ್ಶನಕ್ಕೆ ಬಂದ ಪ್ರತಿಯೊಬ್ಬರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ರಂತೆ. ಬಂದವರೆಲ್ಲ ಸ್ವಾಮಿ ನೀವು ಹೀಗೆ ಮಾಡಿ ನಮ್ಗೆ ಗತಿಯನ್ನ ಆಗ್ಬೇಕು ಅಂದ್ರೆ ಅವರು ಇಂತ ಹೇಳೋದು, ನಿನ್ನ ಮುಡ್ತಾ ಇಲ್ಲೋ ಮಹಾನುಭಾವ, ನಿನ್ನ ಆಕಾರದಲ್ಲಿ ವಿರಾಟ್ ರೂಪ ಇದ್ದಾನಲ್ಲ ಅವನ ಪಾದ ಮುಟ್ತಾ ಇದ್ದೇನೆ, ನಿನ್ನ ಪಾದದಲ್ಲಿ ಅವನ ಪಾದ ಇಟ್ಟಿದ್ದಾನೆ, ಯಾರ್ಯಾರಲ್ಲಿ ಎಂತ ರೂಪ ಇದೋ ಅದಕ್ಕೆ ಮುಟ್ತಾ ಇದ್ದೇನೋ ಅಂತ ಹೇಳಿ ಕಳಿಸ್ತಾ ಇದ್ರು. ಈ ಚಿಂತನೆಯಿಂದ ನೀವು ಬಂದ ಬ್ರಾಹ್ಮಣರಿಗೆ ಪಾದ ಪ್ರಕ್ಷಾಳನೆ ಮಾಡಬೇಕು ಈ ಚಿಂತನೆಯಿಂದ. ಅವಾಗ ಏನಾಗುತ್ತೆ, ಬ್ರಾಹ್ಮಣರ ಪಾದದಲ್ಲಿ ಎಲ್ಲರಿಗೂ ನಿಮ್ಮ ಪಾದದಲ್ಲೂ ನಿಮ್ಮದಾಕೆ, ಇಡೀ ಜಗತ್ತಿನಲ್ಲಿ ಯಾವ ಪ್ರಾಣಿ ಇದೆ ಎಲ್ಲರ ಪಾದದಲ್ಲೂ ತನ್ನ ಪಾದ, ಅವರ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಎಲ್ಲರನ್ನ ನಡೆಸುವ ರೂಪ ಇದೆ. ಇವನೇ ಪ್ರಿಯ, ಇವನೇ ನಮ್ಮಿಂದ ಎಲ್ಲಾ ಕೆಲಸ ಮಾಡಿಸೋದು, ಎಲ್ಲಾ ಕೆಲಸ ಜೊತೆಗೆ ನಮ್ಮ ಜೊತೆಗೆ ಇದ್ದು ಎಲ್ಲಾ ಕೆಲಸ ಮಾಡಿಸೋ ಇವನೇ. ಅದಕ್ಕೆ ಆ ಭಗವತ್ ರೂಪ ಆ ಪಾದದಲ್ಲಿ ಇದೆ ಅಂತ ಯಾರು ನೀರು ಹಾಕ್ತಾರೆ, ಆ ದೇವರ ಪಾದಕ್ಕೆ ನೀರು ಹಾಕಿದ್ದರಿಂದ 3.5 ಕೋಟಿ ತೀರ್ಥ ಆ ಬ್ರಾಹ್ಮಣರ ಪಾದ ಪ್ರಕ್ಷಾಳನ ಒದಕದಲ್ಲಿ ಬರುತ್ತೆ. ಯಾಕೆ ದೇವರ ಪಾದ ಚಿಂತನೆ ಮಾಡಿದ್ದಕ್ಕೆ ಅಲ್ಲ, ದೇವರ ಪಾದ ಚಿಂತನೆ ಮಾಡಿ ಗಂಗಾಜನದೇಗಳನ್ನು ಕರೀಬೇಕಲ್ಲ, ಆವಾಹನೆ ಮಾಡಬೇಕಲ್ಲ, ಬೇಡ ಆದರು ಈ ವಸುಂಧರೆಯೊಳಗೆ ಶ್ರೀವರನಿಗೆ ಅಭಿಷೇಕವೆಂದರಿದು, ಈ ವಸುಂಧರೆಯೊಳಗೆ ಬಲ್ಲವರು ಆವ ಜಲದಲ್ಲಿ ಮಿಂದರೆಯು ಗಂಗಾದಿ ತೀರ್ಥಗಳು ತಾವು ನೆಲೆಗೊಂಡು ಈವರು ಅಖಿಲ ಅರ್ಥಗಳ ಇದನರಿಯದೆ ಜನರು ಅಮರತರಂಗಿಣಿಯ ನೈರಿದರು ಫಲವೇನು. ಅದಕ್ಕೆ ಬ್ರಾಹ್ಮಣರ ಪಾದದಲ್ಲಿ ದೇವರ ಪಾದ ಇದೆ, ನೀರು ಹಾಕ್ತಾ ಇದ್ದೇನೆ ಅಂದ್ರೆ ಆ ನತ್ತರಿ ಮಾಡಿ ದೇವತೆಗಳು ಓಡಿ ಬರ್ತಾರಂತೆ. ಯಾಕೆ, ನಮ್ಮ ಸ್ವಾಮಿಗೆ ನೀರು ಹಾಕ್ತಾ ಇದ್ದಾರೆ ಇವರು, ನಾವು ಬಾರದಿದ್ರೆ ಎಲ್ಲಿ ಹಿಂಕಾರ ಆಗುತ್ತೋ ಸ್ವಾಮಿಗೆ ಅಂತ ಓಡಿ ಬರ್ತಾರೆ ಆ ತಂಬಿಗೆಯಲ್ಲಿ. ಅವಾಗ ಏನಾಗುತ್ತೆ, ಆ ನೀರು ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಹೇಳ್ತಾರೆ ಶ್ರಾದ್ದ ಕಾಲಕ್ಕೆ ಯದಿಚ್ಛಸಿ ಮಹಾರಾಜ ಸರ್ವ ತೀರ್ಥಾವಧಾನ ವಿಪ್ರ ಪಾದ ವಿನಿರ್ಭಕ್ತಂ ತೋಯಂ ಶಿರಸಿ ಧಾರಯ. ಯಾರು ವಿಪ್ರ, ಇವರು ಹಾಕುವ ನೀರು ನನಗಲ್ಲ ಆ ಸ್ವಾಮಿಗೆ ಅಂತ ಚಿಂತನೆ ಮಾಡುವವ ವಿಪ್ರ. ಆದ್ದರಿಂದ ಇಷ್ಟೆಲ್ಲ ರಹಸ್ಯಗಳನ್ನ ತುಂಬಿಕೊಟ್ಟಿದ್ದಾರೆ ಇನ್ನ ಈ ವಿಷಯವಾಗಿ. ಯಾಕಂದ್ರೆ ಇದು ಅಪರೂಪದ ವಿಷಯ, ನಮ್ಮ ಜೀವನದಲ್ಲಿ ಚಿಂತನೆ ಮಾಡಲೇಬೇಕಾದ ವಿಷಯ ಇದನ್ನೇ. 10 ಸ್ಕಂಧಗಳಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟದ್ದು ಈ ವಿರಾಟ್ ರೂಪದ ಪರಿಚಯವೇ ಕೊನೆವರೆಗೂ ಮಾಡಿಕೊಟ್ಟದ್ದು, ವಿರಾಟ್ ರೂಪದ ಪರಿಚಯವೇ ಏಕಾದಶ ಸ್ಕಂಧದಲ್ಲೇ ಮಾಡಿಕೊಟ್ಟದ್ದು, ಎಲ್ಲರ ಕಡೆ ಈ ವಿರಾಟ್ ರೂಪವನ್ನೇ ಪ್ರಿಯ 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 ಅಂತ ಕರೆದದ್ದು. ಇದರ ಕುರಿತು ನಾಳೆ ನೋಡೋಣ ಎಂಬಲ್ಲಿ ಶ್ರೀಕೃಷ್ಣ.